సాధుష్వపి చ పాపేషు సమబుద్ధి విశిష్యతే సయేవ సర్వస్మాత్ విశిష్యతే సాధు పాపాదిషు సమబుద్ధి. సాధు పాప, సాధు సజ్జనరు, పాప పాపిగడు, అవరే మొదలాదవరల్లి సమబుద్ధి, యారు సమబుద్ధియను హొందిరుతానో అవును సర్వస్మాత్ విశిష్యతే, వేరెల్లరిగింతనూ శ్రేష్టనాదవను. జీవతిత పరమాత్మన సర్వస్య తన్నిమిత్తికత్వస్య చ సర్వత్ర ఏకరూపేణ. జీవతిత, జీవచైతన్య పరమాత్మన మత్తు పరమాత్మ, సర్వస్య తన్నిమిత్తికత్వస్య చ సర్వత్ర ఏకరూపేణ. పరమాత్మ ఎల్లరల్లో కూడా ఒందే రీతిని నెలసిరుతానని తెలకూడదు, ఒంది రీతియాద సమబుద్ధి. చిద్రూపాయవహి జీవాహ, ఎల్ల జీవరు సహ చిద్రూపరు, చైతన్య స్వరూపరు, జ్ఞానస్వరూపరు. విశేషస్తు అంతఃకరణకృత, విశేషవెల్ల కూడాను అంతఃకరణకృత, అంతఃకరణదింద కెలవ వ్యత్యాసగడాగదు. సర్వేషాం సాధుత్వాదికం సర్వం ఈశ్వరకృతమేవా స్వతో న కించిదపి. ఒక వ్యక్తి యావద అంతఃకరణ అంద్రె మనస్సు, మన మనోభావార్థం. విశేషస్తు అంతఃకరణకృత, మనస్సేనిందాకి విశేష ఉంటాగతే. సర్వేషాం సాధుత్వాదికం సర్వం ఈశ్వరకృతమేవా. ఒబ్బ వ్యక్తి సజ్జనాగిరదు, దుష్టనాగిరదు, ఎలా కూడా దేవుడు అధీనదల్లిదే. స్వతోన కించిదపి, స్వతహ ఒబ్బరిగూ స్వతంత్ర స్వాతంత్ర్యణ యారిగూ సహ ఏనాగిరలేకు సాధ్య ఇల్ల. ద్రవ్యం కర్మచ కాలస్య హడితారాగలే, అదకు ప్రమేయదీపిక. మధ్యే లక్ష్యస్య ఉక్తత్వా సుహృత్ ఇత్యాదికం న యోగారూఢ లక్షణమితి ప్రతీతి నిరాశాయాః సా ఏవేతి. మధ్యే లక్ష్యస్య ఉక్తత్వాత్ సుహృత్ ఇత్యాదికం, ఈగాగలే ಲಕ್ಷ್ಯವಾಗಿರತಕ್ಕಂಥ ಯೋಗಾರೂಢನ ಬಗ್ಗೆ ಹೇಳಿರೋದ್ರಿಂದ ಈ ಸುಹೃತ್ ಅನ್ನೋ ಶ್ಲೋಕ ಯಾತಕ್ಕೆ ಬಂತು ಅನ್ನೋ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಡ್ತಾರೆ. ಏವೇತಿ ಸಯೇವ ಸ ಸಾಧು ಪಾಪಾದಿಷು ಸಮಬುದ್ಧಿಶ್ಚ ಸಹ ಯೋಗಾಃ ಅಯೋಗಿ ಅಯೋಗಿ ವರ್ಗಾತ್ ವಿಶಿಷ್ಯತೆ ಇತ್ಯೇತದ್ವಕ್ತುಂ ಪೃಥಗ್ ಅನ್ವಯ ಇತಿ ಭಾವಃ. ಸಾಧು ಪಾಪಾದಿ ಸಮಬುದ್ಧಿಶ್ಚ ಸಹ ಯೋಗಾರೂಢ ಏವೇತಿ ನ. ಸಜ್ಜನರು ಮೊದಲಾದವರಲ್ಲಿ ಸಮಬುದ್ಧಿಯನ್ನು ಹೊಂದಿರುತ್ತಾನೆ. ಆದರೆ ಕಿಂತು ಸರ್ವಸ್ಮಾತ್ ಅಯೋಗಿ ವರ್ಗಾತ್, ಅವನು ಎಲ್ಲ ಅಯೋಗಿ ವರ್ಗಗಳಿಗಿಂತ ಶ್ರೇಷ್ಠನಾದವನು ಅಂತ ಹೇಳಿದ ತಾತ್ಪರ್ಯ. ಸಾಧುತ್ವ ಅಂದರೆ ಧರ್ಮಿತ್ವ, ಸಾಧು ಧರ್ಮ, ಧರ್ಮಿತ್ವ ಸಾಧುತ್ವ, ಸಾಧು ಎನ್ನುವ ಗುಣವನ್ನು ಹೊಂದಿರುವಿಕೆ. ಪಾಪತ್ವ ಪಾಪವತ್ವ, ಪಾಪತ್ವ ಅಂದರೆ ಪಾಪ ಹೊಂದಿರುವಿಕೆ, ಇವೆಲ್ಲ ಕೂಡ. ನಾನು ಸುಹೃತ್ವಾದಿ ವ್ಯವಸ್ಥಾ ವ್ಯವಸ್ಥಿತ ವಿದ್ಯತ್ತ ಸುಹೃದಾಧಿವತ್ ಅವ್ಯವಸ್ಥಿತ ವಿತ್ಯತ ಸುಹೃದಾಶು ಇತ್ಯನುಕ್ತ ಸಾಧು ಪಾಪಾಶು ಇತ್ಯುಕ್ತಂ ಸಮಬುದ್ಧಿತ್ವಂ ನಾಮ ಪೂಜಾದಿ ಸಾಮ್ಯಂ ಇತ್ಯನ್ಯಥಾ ಪ್ರತೀತಿ ನಿರಾಸಾಯಾಃ ಜೀವಚಿತಃ ಇತಿ. ಇಲ್ಲಿ ಸುಹೃದಾದಿಷು ಸುಹೃತ್ವಾದಿವತ್ ಅವ್ಯವಸ್ಥಿತಂ ವಿತ್ಯತಃ ಸುಹೃದಾದಿಷು ಇತ್ಯನುಕ್ತ ಸಾಧು ಪಾಪಾದಿಷು ಇತ್ಯುಕ್ತಂ. ಸಜ್ಜದರು ಮತ್ತು ದುರ್ಜದರು ಅಂತ ಹೇಳೋದಕ್ಕೊಂದು ಕಾರಣ ಇದೆ. ಸುಹೃದಾದಿಷು ಅಂತ ಆಚಾರ ಹೇಳಬೇಕಾದ್ರೆ ಭಾಷ್ಯದಲ್ಲಿ ಸಾಧುತ್ವಾದಿಕಂ ಅಂತ ಹೇಳಿದರು, ಮತ್ತೆ ಸಾಧು ಪಾಪಾದಿಷು ಅಂತ ಹೇಳಿದರು. ಸುಹೃತ್ತು ಬದಲಾದವುಗಳನ್ನು ಹೇಳಿಲ್ಲ, ಯಾಕೆಂದರೆ ಸುಲಭವಾಗಿ ಅರ್ಥ ಆಗುತ್ತೆ ಅದು. ಸಾಧು ಪಾಪಾದಿಗಳನ್ನು ಸ್ವಲ್ಪ ಅರ್ಥ ಆಗೋದು ಕಷ್ಟ ಅಂತ ಅದನ್ನು ಬಿಡಿಸಿ ಹೇಳೋದಕ್ಕೋಸ್ಕರ ಆ ಪದ ಹಿಡ್ಕೊಂಡ್ರು ಅಂತ ಅರ್ಥ. ಸಮಬುದ್ಧಿತ್ವಂ ನಾಮ, ಇಲ್ಲಿ ಸಮಬುದ್ಧಿ ಸಮಬುದ್ಧಿ ಅಂದ್ರೇನು ಏನು ತಿಳ್ಕೊಂಡ್ಬಿಡ್ತಾರೆ ಜನ? ಪೂಜಾದಿ ಸಾಮ್ಯಂ, ಎಲ್ರಿಗೂ ಒಂದೇ ರೀತಿ ಗೌರವ ಕೊಡಿ ಅಂತೇಳಿ, ಆ ಅರ್ಥ ಅಲ್ಲ. ಹಾಗೆ ಎಲ್ರಿಗೂ ಒಂದೇ ರೀತಿ ಗೌರವ ಕೊಡೋದಾದರೆ ಪಾಪಕ್ಕೂ ಪುಣ್ಯಕ್ಕೂ ವ್ಯತ್ಯಾಸನೇ ಇಲ್ಲ. ಪಾಪಿಗಳನ್ನು ಸಮವಾಗಿ ಕಾಣಬೇಕು, ಪುಣ್ಯವಂತರನ್ನು ಸಮವಾಗಿ ಕಾಣಬೇಕು ಅಂದರೆ ಹಾಗಿದ್ದರೆ ತಾರತಮ್ಯನೇ ಇಲ್ಲ, ವ್ಯತ್ಯಾಸನೇ ಇಲ್ಲ ಅಂತ ಆಗುತ್ತಲ್ಲ ಅಂತ ಕೇಳಿದ್ರೆ ಪೂಜಾದಿ ಸಾಮ್ಯ ಅಂತ ಹೇಳೋದು ಕೊಟ್ಟಿಲ್ಲ ಇಲ್ಲಿ. ಇದು ತುಂಬ ಜನದ ಅಪಾರ್ಥ. ವಿದ್ಯಾಮನೀಯ ಸಂಪನ್ನಿ ಅಂತ ಹೇಳಿದರೆ ಗೋವಿಗೂ ಪೂಜೆ ಮಾಡಿ ನಾಯಿಗೂ ಪೂಜೆ ಮಾಡಿ ಅಂತ ಅರ್ಥ ಅಲ್ಲ. ಅದಕ್ಕೆ ಒಳಗಿರ್ತಕ್ಕಂಥ ಭಗವದ್ ರೂಪಗಳಿಗೆ ಸಾಮ್ಯ ಹೇಳದೆ ಹೊರತು ವಸ್ತುಗಳಿಗೆ ಸಾಮ್ಯ ಅಲ್ಲ. ಮತ್ತೆ ಇನ್ನೊಂದು ಅರ್ಥನ ಹೇಳ್ತಾರೆ ಮುಂದೆ ಬರುತ್ತೆ. ಏಷ ಚೇತನಯ ಯುಕ್ತೋ ಜೀವ ಇತ್ಯಭಿಧೀಯತೆ ಜೀವಚಿತಃ ಇತಿ. ಜೀವ ಚೈತನ್ಯ ಇದೆ, ಜೀವ ಚೈತನ್ಯ ಬೇರೆ, ಜೀವನ ದೇಹ ಬೇರೆ, ಜೀವನ ಸ್ವರೂಪ ಬೇರೆ, ಮತ್ತು ಅದರಲ್ಲಿ ತಾರತಮ್ಯ ಬೇರೆ. ಇಷ್ಟೆಲ್ಲ ತಿಳ್ಕೊಳ್ಳೋದಕ್ಕೆ ಏನಂತ ಕರೀತಾರೆ? ಸಮಬುದ್ಧಿ ಅಂತ ಕರೀತಾರೆ. ಅದು ಹೇಳ್ತಾರೆ ಇನ್ನು. ಇದು ಚೇತನ ಚೇತನ ಪಿಂಡೇ ಜೀವಶಬ್ದ ಪ್ರಯೋಗಾತ್ ಚಿತಃ ಇತ್ಯುಕ್ತಂ. ಸಾಮಾನ್ಯವಾಗಿ ಪಿಂಡ ಅಂದರೆ ದೇಹ. ಚೇತನ ಚೇತನ ಪಿಂಡೇ, ಚೇತನ ಪಿಂಡ ಅಚೇತನ ಪಿಂಡಗಳಲ್ಲಿ ಸಾಮಾನ್ಯವಾಗಿ ಏನು ಉಪಯೋಗಿಸ್ತಾರೆ? ಒಬ್ಬ ದೇಹವನ್ನೇ ನೋಡಿ ಜೀವ ಅಂತ ಕರೆಯೋ ಪದ್ಧತಿ ಇದೆ. ಆದರೆ ವಸ್ತುತಃ ಏನಲ್ಲ ಅದು, ಅದು ಜೀವ ಅಲ್ಲ, ಒಳಗಿರೋನು ಜೀವ. ಸುಹೃದಾದಿ ಚೈತನ್ಯ ಸ್ಯತ ಇವರು ಅಂತ ದೇಹ ತೋರಿಸ್ಬಿಡ್ತಾರೆ. ಆ್ಯಕ್ಚುಲಿ ದೇಹ ಅವರಲ್ಲ, ಗೊತ್ತಾಯ್ತಾ, ಒಳಗೆ ಚೈತನ್ಯ ಇದೆ. ಹಾಲು ಅಂತೇಳಿ ಪಾತ್ರೆ ತೋರಿಸಿದ್ರೆ ಹೇಗೋ ಹಾಗೆ, ಪಾತ್ರೆನೇ ಹಾಲಲ್ಲ, ಒಳಗೇನಿದೆ ಹಾಲಿದೆ. ಅದನ್ನು ಹೇಳೋದಕ್ಕೋಸ್ ಹೇಳದೇನೆ ಒಳಗೆ ಹಾಲು ಅಂತೇಳಿ ಹಾಗೆ ಹೇಳ್ತಾರೋ ಹಾಗೆ ವ್ಯಕ್ತಿಯನ್ನು ತೋರಿಸೋ ಕ್ರಮ ಉಂಟು. ಏವಂ ಸರ್ವತ್ರ ಸುಹೃದಾದಿಷು ಸ್ಥಿತಸ್ಯ ಸುಹೃತ್ವಾದೇಹೇ, ಅದಕ್ಕೆ ಸುಹೃದಾದಿ ಚೈತನ್ಯಸ್ಯ ತಥಾ ಸರ್ವತ್ರ ಸುಹೃದಾದಿಷು ಸ್ಥಿತಸ್ಯ ಪರಮಾತ್ಮನಃ. ಜೀವ ಬೇರೆ, ದೇಹ ಬೇರೆ, ಮತ್ತು ಜೀವಾಂತರ್ಗತ ಪರಮಾತ್ಮ ಬೇರೆ, ಪರಮಾತ್ಮ ರೂಪರೂಪಗಳಿಗೆ ಮಾತ್ರ ವ್ಯತ್ಯಾಸ ಇಲ್ಲ. ಹೀಗೆ ಏವಂ ಸರ್ವತ್ರ ಸುಹೃದಾದಿಷು ಸ್ಥಿತಸ್ಯ ಸುಹೃತ್ವಾದೇಹೇ ಪರಮಾತ್ಮ ನಿಮಿತ್ತಿಕತ್ವಸ್ಯ ಚ ಏಕರೂಪೇಣ ಕಾರಣೇನ ತದ್ದರ್ಶಿ ಸಮಬುದ್ಧಿರಿತ್ಯರ್ಥ. ಏವಂ ಹೀಗೆ ಸರ್ವತ್ರ ಏನೇ ಯಾವುದೇ ವಸ್ತು ಕಂಡರೂ ಎಲ್ಲ ಕಡೆಗಳಲ್ಲೂ ಕೂಡ ಸುಹೃದಾದಿಷು ಸ್ಥಿತಸ್ಯ ಸುಹೃತ್ವಾದೇಹೇ ಪರಮಾತ್ಮ ನಿಮಿತ್ತಿಕತ್ವಸ್ಯ, ಒಂದು ಭಗವದ್ ರೂಪಗಳು ಸಮ ಅಂತ ಒಂದರ್ಥ, ಇನ್ನೊಂದರ್ಥ ಅದಕ್ಕೆಲ್ಲ ನಿಮಿತ್ತನಾಗಿ ಮುಖ್ಯವಾಗಿ ಪರಮಾತ್ಮ ನಿಯಾಮಕನಾಗಿದ್ದಾನೆ ಅಂತ ಹೇಳ್ಕೊಳ್ಳೋದು ಎರಡನೇ ಅರ್ಥ. ಕಾರಣ ಏನು ತದ್ದರಿಸಿ ಸಮಬುದ್ಧಿರಿತ್ಯರ್ಥ, ಈ ರೀತಿ ತಿಳ್ಕೊಳ್ಳೋನೆ ಸಮಬುದ್ಧಿ ಅಂತ ಕರೀತಾರೆ. ತತ್ರ ಆದ್ಯಂ ಪ್ರಕಾರಂ ವಿವೃಣೋತಿ ಚಿದ್ರೂಪಾಯೇವಿ ಸುಹೃತಾ ಸದಸ್ಯ ಸುಹೃತ್ವಾದೇಹೇ ಪರಮಾತ್ಮ ನಿಮಿತ್ತಿಕತ್ವಸ್ಯ. ದೇಹದೊಳಗೆ ಜೀವ ಇದ್ದಾನೆ, ಜೀವರೆಲ್ಲ ಚಿದ್ರೂಪರು ಅಂತ ಹೇಳೋದನ್ನು ವಿವರಣೆ ಮಾಡ್ತಾರೆ. ಚಿದ್ರೂಪಾಯೇವೇತಿ ಮನುಷ್ಯೇಷು ಯತ್ ಏಕಂ ಏ ಏಕಂ ಏಕಂ ಪ್ರತಿ ಸುಹೃತ್ ಇತ್ಯಾದಿ ತನ್ನ ಜೀವಸ್ವಭಾವಾಂತರ್ಗತಂ, ಇವನು ಸುಹೃತ್ತು ಅಂತ ನಾವು ಒಬ್ಬೊಬ್ಬರನ್ನು ಕರಿತೇವಲ್ಲ ಅದು ಜೀವನ ಸ್ವಭಾವಕ್ಕೆ ಸೇರಿದ್ದಲ್ಲ. ಅದು ತತ್ತನ್ನ ಜೀವಸ್ವಭಾವ ಅಂತರ್ಗತಂ ಕಿಂತು ಚಿದ್ರೂಪತ್ವಾದಿಕಮೇವ ಇತ್ಯರ್ಥ. ಚೈತನ್ಯಾದಿಗಳು ಜೀವನದಲ್ಲಿದೆ, ಆದರೆ ಚಿದ್ರೂಪತ್ವಾದಿಗಳಿರೋದೆಲ್ಲ ಕೂಡ ಅಲ್ಲಿ ಸುಹೃತ್ವ ಮೊದಲಾದವುಗಳು ಯಾರ ಅಧೀನ? ಭಗವದ್ ಅಧೀನ. ಜೀವತ್ವ ಭಗವದ್ ಅಧೀನ, ಸುಹೃತ್ವಾದಿಗಳು ಭಗವತ್ ಅಧೀನ. ಜೀವತ್ವ ಅಂದ ತಕ್ಷಣ ಸುಹೃತ್ವ ಅಂಬೋದು ಇರಬೇಕಾಗಿಲ್ಲ ಅಂತ ಅರ್ಥ. ಎಲ್ಲ ಜೀವರಲ್ಲೂ ಒಳ್ಳೆತನ ಇಲ್ಲಿದೆ, ಆದ್ದರಿಂದ ಜೀವನೂ ಭಗವದ್ ಅಧೀನ, ಅವನ ಸುಹೃತ್ವಾದಿಗಳು ಭಗವದ್ ಅಧೀನ. ಹಿಂದೆ ಹೇಳಿದ್ರೆ ನೀರು ಭಗವದ್ ಅಧೀನ, ರಸವೂ ಭಗವದ್ ಅಧೀನ ಅಂತ ಪ್ರತ್ಯೇಕ ಹೇಳಿದ್ರ ಹಾಗೆ ಎರಡನ್ನೂ ಸರಿಯಾಗಿ ತಿಳ್ಕೋಬೇಕು. ಕಿಂತು ಚಿದ್ರೂಪತ್ವಾದಿಕಮೇವ ಇತ್ಯರ್ಥ. ತರ್ಹಿ ಸುಹೃತ್ವಾದಿ ಧರ್ಮ ಕಿಮಾತ್ಮಕ ಇತ್ಯತಃ ವಿಶೇಷಸ್ತು ಇತಿ. ಅಂತಃಕರಣೋಪಾದಾನಕೋಪಾಹ್ಯ ಧರ್ಮ. ನಾವು ದೇಹದ ಬಗ್ಗೆ ಮಾತಾಡಬೇಕಾದ್ರೆ ಏನು ಸುಹೃತ್ ಸುಹೃತ್ತು ಅಂತ ಕರಿತೇವೆ, ಇದು ಅಂತಃಕರಣ ಉಪಾದಾನಕ್ಕೂ ಬಾಹ್ಯ ಧರ್ಮ. ಬಾಹ್ಯ ಧರ್ಮ ಬೇರೆ, ಅಂತರ್ಧರ್ಮ ಬೇರೆ. ಜೀವತ್ವ ಚೈತನ್ಯ ಎಂಬುದು ಒಳಗಿನ ಧರ್ಮ, ಸುಹೃತ್ವಾದಿಗಳು ವ್ಯಕ್ತಿಗಳಿಗೆ ತಕ್ಕಂತೆ ಬದಲಾಗೋದು ಬಾಹ್ಯ ಧರ್ಮ. ಏತದುಕ್ತಂ ಭವತಿ. ಇನ್ನೂ ತಾತ್ಪರ್ಯ ಹೇಳ್ತಾರೆ, ಮುಕ್ತೌ ಅವಶಿಷ್ಯಮಾಣಂ ಯಜ್ಜೀವರೂಪಂ ತತ್ ತ್ರಿವಿಧ ಜೀವಸಂಘಾಃ ಇತ್ಯಾದಿ ಪ್ರಮಾಣಾತ್ ವಿಷಮಮೇವ. ಏತದುಕ್ತಂ ಭವತಿ. ಮುಕ್ತೌ ಅವಶಿಷ್ಯಮಾಣಂ ಯಜ್ಜೀವರೂಪಂ. ಎಲ್ಲ ದೇವರ ಈ ದೇಹ ಹೋದ ಮೇಲೆ, ಲಿಂಗದೇಹನು ಹೋದ ಮೇಲೆ ಉಳಿಯೋದು ಯಾವುದು? ಬರೀ ಸ್ವರೂಪ ದೇಹ ಒಂದೇ ಉಳಿಯೋದು. ಅಲ್ಲಿ ಯಾವುದು ಅದು ಸ್ವರೂಪ ದೇಹ ಕೂಡ ಮೂರು ವಿಧ, ಸಾತ್ವಿಕ ರಾಜಸ ತಾಮಸ ಅಂಥೇಳಿ. ಸಾತ್ವಿಕರಿಗೆ ಮುಕ್ತಿಯೋಗ್ಯರಿಗೆ ಸಾತ್ವಿಕವಾದ ದೇಹ, ತಮೋಯೋಗ್ಯರಿಗೆ ತಮೋಯೋಗ್ಯವಾದ ಕೆಟ್ಟ ದೇಹ ಆಗಿರುತ್ತೆ ಇತ್ಯಾದಿ ಪ್ರಮಾಣ ವಿಷಮಮೇವ. ಜೀವರ ಸ್ವರೂಪ ಚೈತನ್ಯ ಅನ್ನೋದು ಕಾಮನ್ ಆದರೂ ಕೂಡ ಅದರಲ್ಲಿ ಗುಣಗಳು ಮಾತ್ರ ಕಾಮನ್ ಅಲ್ಲ. ಸಾತ್ವಿಕರಿಗೆ ಗುಣಗಳು, ಪಾಪಿಗಳಿಗೆ ಪಾಪಗ ದೋಷಗಳು ಇರುತ್ತಾ ಇವೆ. ಹೌದು, ಸ್ವರೂಪದಲ್ಲೇ ಇರುತ್ತೆ. ಕಿಂತು ದೇಹೇಂದ್ರಿಯ ಇವತ್ತು ಬೇವು, ಬೇವುತನ ಎಲ್ಲಿದೆ? ಆ ಬೀಜದೊಳಗೆ ಇದೆ, ಮರದಲ್ಲಲ್ಲ, ಈ ಪ್ರತಿಯೊಂದು ಅಂಶದಲ್ಲೂ ಇದೆ. ಆ ಸುತ್ತ ಇರೋ ಮಣ್ಣಿನಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಇವತ್ತು ಎಷ್ಟು ಮಟ್ಟಿಗಿದೆ ಅಂತ ಕೇಳಿದರೆ, ಬುಡ, ರೆಂಬೆಗಳು, ಎಲೆ, ಹಣ್ಣು, ಯಾವ್ದು ತೊಗೊಂಡ್ರೆ ಏನಾಗಿರುತ್ತದೆ? ಕಹಿಯಾಗೇ ಇರುತ್ತೆ. ಹೀಗೆ ಬೇವುತನ ಎಲ್ಲ ಕಡೆ ಹರಡ್ಕೊಂಡ್ಬಿಟ್ಟಿದೆ. ಅದೇ ರೀತಿಯೇ ಆ ಸ್ವರೂಪದಲ್ಲೇ ಆ ಗುಣಗಳು ಸೇರಿಕೊಂಡಿದೆ, ದೋಷಗಳು ಸೇರಿಕೊಂಡಿದೆ. ಕಿಂತು ದೇಹೇಂದ್ರಿಯ ಅಂತಃಕರಣ ಧರ್ಮೈಹಿ ಯತ್ ವೈಷಮ್ಯಂ ತತ್ತತ್ಸ್ವರೂಪ ತತ್ತತ್ಸ್ವರೂಪ ಏವ ಆರೋಪ್ಯ ವಿಷಮಬುದ್ಧಿತ್ವಂ ಯೋಗಾರೂಢಸ್ಯ ನಾಸ್ತಿ ಇತಿ. ಒಬ್ಬ ವ್ಯಕ್ತಿ ಯೋಗ್ಯ ಇದ್ದಾನೆ, ಸ್ವರೂಪತಃ ಯಾವುದೋ ಕಾರಣಕ್ಕೆ ಅವನೇನಾಗಿದ್ದಾನೆ, ಕೆಟ್ಟ ನಡ್ಕೋತಾ ಇದ್ದಾನೆ, ನಮಗದು ಏನು ಅಂತ ಗೊತ್ತಿಲ್ಲ. ಸ್ವರೂಪದಲ್ಲೇ ಕೆಟ್ಟವನಾಗಿರೋ ಚಾನ್ಸೂ ಇದೆ, ಅಥವಾ ಅಂತಃಕರಣದಿಂದಾಗಿ ಯಾವುದೋ ಒಂದು ಕಾರಣದಿಂದ ಏನಾಗಿರ್ಬೋದು ಅವನು ಆ ಕಾಲಕ್ಕೆ ಅಜಾಮಿಡಾದಿಗಳಂತೆ ತಪ್ಪಾಗಿರೋ ಸಂಭವನೂ ಇದೆ. ಆದ್ದರಿಂದ ನಾವು ಏನು ತೀರ್ಮಾನ ಮಾಡೋಕ್ಕೆ ಬರೋದಿಲ್ಲ. ಒಬ್ಬರು ದುಷ್ಟತನ ನೋಡಿದ ತಕ್ಷಣನೇ ಸ್ವರೂಪನೇ ಹಾಗೆ ತೀರ್ಮಾನ ಮಾಡೋದು ಸಾಧ್ಯ ಇಲ್ಲ. ಸ್ವರೂಪ ಆಗಿರಬಹುದು, ಆಗದೇನೇ ಇರಬಹುದು, ಆದರೆ ಚೈತನ್ಯ ಮಾತ್ರ ಹೌದು, ಅದ್ರ ಬಗ್ಗೆ ವ್ಯತ್ಯಾಸ ಇಲ್ಲ. ಚೈತನ್ಯ ಅನ್ನೋದ್ರ ಬಗ್ಗೆ ಭ್ರಮೆ ಇಲ್ಲ. ಒಳ್ಳೆಯವನು ಕೆಟ್ಟವನು, ಒಳ್ಳೆಯವನು ತಿಳ್ಕೊಂಡ್ಬಿಟ್ಟಿದ್ವಿ, ಮೋಸ ಹೋಗಿಬಿಟ್ಟಿವಿ ಅಂತ ಹೇಳಿದ್ರೆ ಎಷ್ಟೋ ಸಲ ಎಷ್ಟು ಒಳ್ಳೆಯವರು ಅಂತ ತಿಳ್ಕೊಂಡಿದ್ವಿ, ಮೋಸ ಹೋದ್ವಿ. ಕೆಟ್ಟವನು ತಿಳ್ಕೊಂಡಿದ್ವಿ, ಪಾಪ ಎಷ್ಟು ಒಳ್ಳೆಯವನವನು, ಅದನ್ನು ಹೇಳ್ತಾನೆ ಎಷ್ಟೋ ಸಲ. ಅಂದರೆ ನಮ್ಮ ತಿಳುವಳಿಕೆ ತಪ್ಪಾಗಿದೆ. ಅಲ್ಲಿ ದ್ವಿತೀಯ ಪ್ರಕಾರ ಸ್ಫುಟ. ಹ್ಞೂ, ಗೊತ್ತಿದ್ರೆ ನಿಮಗೆ ಗೊತ್ತಿದೆಯಾ ಹೇಳಿ ಹೋಗಿಲ್ಲ? ಗೊತ್ತಿರುತ್ತಾ? ಗೊತ್ತಿರೋದಿಲ್ಲ, ಹಿಡಿತಾ ಸಾಧ್ಯನೇ ಇಲ್ಲ. ಅದು ಗೊತ್ತಾಗಬೇಕಾದ್ರೆ ತುಂಬ ಸಾಕ್ಷಿ ಪ್ರತ್ಯಕ್ಷ, ಅವನಿಗೆ ಸರಿಯಾಗಿದ್ದರೆ ಗೊತ್ತಾಗಿರಲಿಲ್ಲ, ಗೊತ್ತಾಗೋದಿಲ್ಲ. ನಡತೆಯಿಂದ ಎಷ್ಟು ಹೇಳ್ಬೋದು? ಒಂದು ಸ್ಟೇಜ್ ಹೇಳ್ಬೋದು ಅಷ್ಟೇ ಹೊರತು ಕನ್ಫರ್ಮ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಗೊತ್ತಾಯ್ತು. ಮೋಸ್ಟ್ಲಿ ಅಂತ ಹೇಳ್ಬೋದು ಅಷ್ಟೇ. ಹೌದು, ಅದು ಹೇಳಿದೆ, ಸೂಕ್ಷ್ಮ ಗೊತ್ತ ಅಷ್ಟೇ, ಒಟ್ಟಿ ಬೇರೆ ಏನಾಗೋದಿಲ್ಲ, 100% ಹೇಳಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಸೂಕ್ಷ್ಮವಾಗಿ ಹೇಳ್ಬೋದೇ ಹೊರತು ಸ್ಥೂಲ ರಫ್ಲಿ ಹೇಳ್ಬೋದೇ ಹೊರತು ಕನ್ಫರ್ಮ್ ಮಾಡೋಕ್ಕೆ ವಾಯಿದೆ ಅಂಥವ್ರಿಗೆ ಸಾಧ್ಯನೇ ಹೊರತು ಉಳಿದವರಿಗೆಲ್ಲ ಏನಾಗೋದಿಲ್ಲ, ಶಕ್ಯ ಇಲ್ಲ. ಅದಕ್ಕೆ ಈವನ್ ಒಬ್ಬ ಹುಡುಗ ಬುದ್ಧಿವಂತ ಅಲ್ಲ ಅಂತ ಹೇಳೋದಕ್ಕೂ ಎಕ್ಸ್ಪರ್ಟ್ ಇರ್ತಾರೆ ಹೊರತು ಕಣ್ಕಡೋರು ಮಾರ್ಕ್ಸ್ ಹಾಕ್ಲಿಕ್ಕೆ ಬರೋದಿಲ್ಲ. ಯಾರು ಹಾಕ್ಬೇಕು ಅದನ್ನ? ಉತ್ತರ ಗಂಟೆಗಟ್ಟಲೆ ಉತ್ತರ ಕೊಟ್ಟರು, ಕೇಳಿದವ್ರು ಆಶ್ಚರ್ಯಪಟ್ಟರು, ಹೇಳಿದ್ರೆ ಎಲ್ಲ ತಪ್ಪು ಹೇಳಿದ್ದಾರೆ ಅಂತ ಹೇಳಿ ಮುಗಿತು. ಇವ್ರು ಕೇಳಿದ್ರೆ ಬರೀ ಲ್ಯಾಂಗ್ವೇಜ್ ನೋಡಿದರೆ ಹೊರತು ಏನು ಗೊತ್ತಾಗಲಿಲ್ಲ ಅವರಿಗೆ, ವಿಷಯ ಗೊತ್ತಾಗಲ್ಲ. ಹೇಳೋ ಭಾಳ ಸ್ಟೈಲು ಗೀಲಿ ನೋಡಿ ಮಾತಾಡಿದ್ರು, ಒಳಗೆ ಏನಿಲ್ಲ ಅದರಲ್ಲಿ, ಅದು ಗೊತ್ತಾಗಲಿಕ್ಕೆ ಆಗಬೇಕು, ವಿಷಯ ಗೊತ್ತಿರೋಂಡಿರ್ಬೇಕು. ಅದು ಎಕ್ಸ್ಪರ್ಟ್ ಅನ್ನೋ ಕಾನ್ಸೆಪ್ಟ್ ಬಂದಿದ್ದೆ ಅದರಿಂದ. ಈ ಭೂಲೋಕದಲ್ಲೇ ಏನೇನೋ ಆಗೋಗ್ಬಿಡುತ್ತೆ, ಅಂಥ ಹೊತ್ತಿನಲ್ಲಿ ಇನ್ನು ಒಳಗಿನ ವಿಚಾರ ತಿಳ್ಕೊಳ್ಳೋಕೆ ಎಷ್ಟು ಸಾಧ್ಯ ಇದೆ? ಹೊರಗಿನಲ್ಲೇ ಮೋಸ ಹೋಗುತ್ತೆ, ಟಿ ವಿಯಲ್ಲಿ ದಿವಸ ಬರ್ತಿರುತ್ತಲ್ಲ ಕ್ರಿಮಿನಲ್ಗಳು ಅಂತೇಳಿ, ಯಾರು ಹೇಳ್ತಿರ್ತಾನೆ ಹೇಳ್ಕೊಂಡೋಗಿರ್ತಾರೆ ಒಳಗಡೆ, ದಿವಸಕ್ಕೆ ಒಬ್ಬರು ಸಿಗ್ತಿರ್ತಾರಂಥವ್ರು. ನೋಡೋದಕ್ಕೇನೋ ಏನು ಬಾ, ಲಕ್ಷಾಂತರ ಜನ ಫಾಲೋ ಇರಿಸು, ಒಡಕು ಬಿತ್ತಷ್ಟ ಪದ್ಧತಿ ಆಗಿಬಿಡುತ್ತೆ. ಮನಸ್ಸು ಅಂತ ಕಡ ಮನಸ್ಸು ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಅವನು ಆಗೋದೇ ಇಲ್ಲ, ಆಗೋದು ಬೇಕೂ ಇಲ್ಲ ಅವನಿಗೆ, ಆಗೋದು ಬೇಕೂ ಇಲ್ಲ, ಅವನು ಆಗೋದು ಇಲ್ಲ. ಇವನು ಒಳ್ಳೆಯವನಿಗೆ ಕೆಟ್ಟವನಾಗೋದು ಬೇಕೂ ಇಲ್ಲ, ಕೆಟ್ಟವ್ರು ನಾವೇ ಕೆಟ್ಟವರಾಗಬೇಕು ಅಂತಾನೆ ಹೊರತು ಕೆಟ್ಟವನ್ನೋದು ಬೇಕೂ ಇಲ್ಲ. ಎಲ್ಲರೂ ಚೇಂಜಸ್ ಕಂಡ್ರೆ ಅದು ಹೆರಿಡಿ ಎನ್ವಿರಾನ್ಮೆಂಟ್ ಅಂತೀವಲ್ಲ ಅದರಲ್ಲಿ ಬರುತ್ತೆ, ಅದು ಹೋಗಿಬಿಡುತ್ತೆ ಸ್ವಲ್ಪ. ಅರ್ಥ ಆಯ್ತಾ? ಇವತ್ತು ಸ್ಫಟಿಕ ಮಣಿ ಕೆಂಪಾಗಿ ಕಂಡ್ರೆ ಅದಕ್ಕೊಂದು ಕಾರಣ ಇದೆ ಅಷ್ಟೇ ಹೊರತು ಸ್ವರೂಪದಲ್ಲಿ ಏನಿಲ್ಲ, ಅದು ಕೆಂಪ ಇಲ್ಲ, ಬಾಹ್ಯ ಕಾರಣ ಅಷ್ಟೇ. ದ್ವಿತೀಯ ಏನ ಹೇಳ್ತಾ ಮುಂದೆ ಹೇಳ್ತಾರೆ ಅದನ್ನೀಗ, ಅದು ಮುಂದೆ ಬರೋ ಡೀಟೇಲೇ ಬರುತ್ತೆ. ದ್ವಿತೀಯ ಪ್ರಕಾರ ತೃತೀಯ ವಿವರಣೋತಿ ಸರ್ವೇಶಾಮಿತಿ ಸ್ವತಃ ಸ್ವಾತಂತ್ರ್ಯೇಣ, ಎಲ್ಲರೂ ಭಗವದಧೀನ ಅಂತ ತಿಳ್ಕೊಳ್ಳೋದು ಮಾತ್ರ. ಮೊದಲು ಜೀವನ ಸ್ವರೂಪ ಇದೆ, ದೇಹದಿಂದ ಭಿನ್ನನಾದವನು, ಸೊ ದೇಹಗಳು ಬೇರೆ ಜೀವಗಳೇ ಬೇರೆ, ಇದು ಫಸ್ಟ್ ಸ್ಟೇಜ್. ಇದು ಸೆಕೆಂಡ್ ಸ್ಟೇಜ್, ಸಜ್ಜೀವ ಸಜ್ಜೀವನಾಗಿರೋದು, ದುರ್ಜೀವ ದುರ್ಜೀವನಾಗಿರೋದು ಸಹಜ ಸ್ವರೂಪ, ದೇಹದಲ್ಲಿ ಹಾಗೆ ಇರ್ತಾರೆ, ಅದು ನೆಕ್ಸ್ಟ್ ಸ್ಟೇಜ್. ಅದು ಥರ್ಡ್, ಒಬ್ಬನು ಹೊರಗೆ ಕಣ್ಣು ಮಾತ್ರಕ್ಕೆ ಒಳಗೆ ಹಾಗೆ ಇರಬೇಕು ಅಂತ ನಿಯಮ ಇಲ್ಲ, ಅದು ಥರ್ಡ್. ಹೊರಗೆ ಕಣ್ಣು ಮಾತ್ರಕ್ಕೆ ಒಳಗೆ ಒಳ್ಳೆಯವನು ಅಂತ ಕಂಡವನು ಕೆಟ್ಟವನಾಗಿರ್ಬೋದು, ಕೆಟ್ಟವನಂತೆ ಕಂಡವನು ಒಳ್ಳೆಯವನಾಗಿಯೂ ಇರಬಹುದು. ದುರ್ವಾಸರು ಮೊದಲಾದವರು ದುರ್ಯೋಧನ ಕಂಡು ಮೋಸ ಹೋಗ್ತಿದ್ರು ಅವರು. ದುರ್ವಾಸರು ರುದ್ರದೇವರ ಅವತಾರ ಅವರು, ದುರ್ಯೋಧನ ಕರೆದ, ಫಸ್ಟ್ ಕ್ಲಾಸ್ ಊಟ ಹಾಕಿದ ಅವರಿಗೆ, ಭಾರಿ ಖುಷಿಯಾಗೋಯ್ತು. ಏನು ಬೇಕು ಹೊರ ಕೇಳೋದ್ರು, ಪಾಂಡವರ ಹತ್ರ ಒಬ್ಬರಿಗೆ ಊಟ ಆದಮೇಲೆ ಹೋಗಿ ಅವ್ರಿಗೆ ಓಡಾಡಿಸಿ ಕಳಿಸಿದೆ. ಅಯ್ಯೋ ಎಂಥ ಕೆಲಸ ಮಾಡಿದೆ ಅಂತ ಆಗ ಗೊತ್ತಾಯ್ತು. ಕಶ್ಯಪರಿಗೆ ದಿತಿ ಸ್ವಭಾವ ಗೊತ್ತಾಗಲಿಲ್ಲ, ಭಾರಿ ಸೇವೆ ಮಾಡೋಕ್ಕೆ ಶುರು ಮಾಡಿದ್ರು, ಅವ್ರು ಮೋಸ ಹೋಗಿಬಿಟ್ರು. ಏನು ಬರ ಬೇಕೋದ್ರು, ಪುತ್ರಂ ಇಂದ್ರ ಹಣ ಮೃಣೆ, ಇಂದ್ರನ ಕೋಲ ಮಗ ಬೇಕು ಅಂತ ಕೇಳಿ, ಅಯ್ಯೋ ಎಂಥ ಕೆಲಸ ಆಯ್ತಲ್ಲ ಅನ್ಕೊಂಡು. ತಮ್ಮ ಹೆಂಡತಿನೇ ನೋಡಿದ್ದಾರೆ, ಅವ್ರ ಮಕ್ಕಳು ದಯಿತು, ಸ್ವಲ್ಪ ಗೆಸ್ ಕೂಡ ಮಾಡೋಕ್ಕಾಗಲಿ. ಆ ಟೈಮ್ನಲ್ಲಿ ಏನಾಯ್ತು ಅವರಿಗೆ, ಒಳ್ಳೆಯವರ ಕೇಳಿದೆ ಅಂತ ಹೇಳಿ ಕೆಟ್ಟವರ ಕೇಳಿಬಿಟ್ರು. ಅದು ಇದೆಲ್ಲ ಗೊತ್ತಾದ್ಮೇಲೆ ಮೋಸ ಹೋಗೋದ್ರಲ್ಲಿ ಆಶ್ಚರ್ಯ ಇಲ್ಲ, ಅದು ಎರಡನೇ ಸ್ಟೇಜ್ ಅದು. ಬಟ್ ಯಾರು ಏನೇ ಆಗಿರಲಿ, ಎಲ್ಲರೂ ಭಗವದಧೀನ ಅಂಬೋದು ಇನ್ನೊಂದು ಸ್ಟೇಜ್ ಅದು. ಅದು ಹೇಳ್ತಾರೆ, ಸ್ವತಃ ಸ್ವಾತಂತ್ರ್ಯೇಣ, ಯಾರಿಗೂ ಸ್ವಾತಂತ್ರ್ಯ ಇಲ್ಲ, ಎಲ್ಲರೂ ಭಗವದಧೀನರು. ಇಷ್ಟಾದ ಮೇಲೆ ಅವರಿಗೆ ಗೊತ್ತು, ವಾಯುದ ಬ್ರಹ್ಮವಾಯುಗಳಿಗೆ ಲಕ್ಷ್ಮೀನಾರಾಯಣರಿಗೆ ಗೊತ್ತು, ಉಳಿದವರಿಗೆಲ್ಲ 100% ರುಜು ಗರುಡ ಶೇಷ ರುದ್ರ ಎಂಥವ್ರು ಅವರೆಲ್ಲ, ಶೇಷ ದೇವರು ಬಲರಾಮ ದೇವರು ಅಂತ ದುರ್ಯೋಧನ ನಾಲ್ಕು ವರ್ಷ ಪಾಠ ಹೇಳ್ಕೊಡ್ತಾರೆ ಅವನಿಗೆ, 4 ವರ್ಷ ಗೊತ್ತಾಯ್ತು. ಗದಾ ಯುದ್ಧ ಹೇಳ್ಕೊಟ್ಟು ಕೊನೆಗೆ ಏನಬೇಕು ಅಂದರೆ ಸುಭದಿಗೆ ಮದುವೆ ಮಾಡಿದ್ರೆ ಭಾಷೆ ಕೊಟ್ಟು ಬರ್ತಾರೆ. ಅಂಥವ್ರಿಗೆ ಹೊಸರಾವೇಶ ಬಂತಲ್ಲ, ಅದರಿಂದ ಅದು ಕನ್ಫರ್ಮ್ ಆಗೋದು ಅಷ್ಟು ಸುಲಭ ಅಲ್ಲ ಅಂತ ಅರ್ಥ. ಉಕ್ತಂಚೈತತ್ ಸರ್ವಂ ಸತಸರ್ವೇ ಪಿಚಿದ್ರೂಪಾಹ ಸರ್ವದೋಷ ವಿವರ್ಜಿತಾಹ. ಎಷ್ಟಕ್ಕೆ ಸಮ್ಮರಿ ಕೊಡೋ ಕೊಟೇಶನ್ ಕೊಡ್ತಾರೆ ಈಗ. ಸ್ವತಃ ಸರ್ವೇಪಿ ಚಿದ್ರೂಪಾಹ ಸರ್ವದೋಷ ವಿವರ್ಜಿತಾಹ ಜೀವಾಹ ತೇಷಾಂತೋ ಯೇ ದೋಷಾಹ ತ ಉಪಾಧಿಕೃತಾಮತಾಹ. ಎಲ್ಲ ಡೀಟೇಲ್ ಆಗಿ ಕೊಟ್ಟಿರೋ ವಿಚಾರಗಳಿವು. ಸ್ವತಃ ಸ್ವಾಭಾವಿಕವಾಗಿ ಸರ್ವೇಪಿ ಚಿದ್ರೂಪಾಹ ಎಲ್ಲ ದೇವರು ಚಿದ್ರೂಪರೇ ಜ್ಞಾನಸ್ವರೂಪರೇ. ಸರ್ವದೋಷ ವಿವರ್ಜಿತಾಹ ಯಾರು ಯೋಗ್ಯರ ಬಗ್ಗೆ ಹೇಳ್ತಿರೋದಿದೆ, ಎಲ್ಲ ಯೋಗ್ಯ ಜೀವರು ಜ್ಞಾನಸ್ವರೂಪರು, ದೋಷ ಉಳ್ಳ ದೋಷ ರಹಿತರಾದವರು. ಯಾರು ಸರ್ವೇ ಸ್ವತಃ ಸರ್ವೇಪಿ ಚಿದ್ರೂಪಾಹ ಜೀವಾಹ ತೇಷಾಂತು ಯೇ ದೋಷಾಹ ತೇ ಉಪಾಧಿಕೃತ ಮತಃ. ಅವರಲ್ಲಿ ಏನು ದೋಷಗಳು ಕಾಣುತ್ತೆ, ಏನದು ಉಪಾಧಿಯಿಂದ ಬಂದಿತ್ತು. ಸರ್ವಂಚ ಈಶ್ವರ ಈಶ್ವರತಃ ತೇಷಾಂ ನ ಕಿಂಚಿತ್ ಸ್ವತೆಯೇ ಬತ್ತು. ಆದರೆ ಯಾವುದೂ ಕೂಡ ಅವ್ರ ಕೈಯಲ್ಲಿಲ್ಲ ಈ ಮಧ್ಯೆ, ದ್ರವ್ಯಂ ಕರ್ಮಚ ಹೇಳಿದ್ದಾರೆ, ಇವೆಲ್ಲವೂ ಭಗವದಧೀನವಾಗಿದೆ. ಮುಂದಿನ ಸ್ಟೇಜ್ ಅದು. ಸಮಂ ಏವಂ ಹಿ ಅತಃ ಸಮಾ ಏವಂ ಹಿ ಅತಃ ಸರ್ವೇ ವೈಷಮ್ಯಂ ಪ್ರಾಂತ್ಯ ಸಂಭವಂ. ಆ ಅರ್ಥದಲ್ಲಿ ಸಮ ಸಮ ಅಂತ ಅವ್ರನ್ನ ತಿಳ್ಕೊಬೇಕು ನಾವು. ಸರ್ವೆ ಅಂದರೆ ಪರಮತ ಅಧೀನವಾಗಿರೋದು ಕಾಮನ್ ಫ್ಯಾಕ್ಟರ್ ಅಂತಾರೆ. ಸಮ ಅಂದರೆ ಏನು? ಕಾಮನ್ ಫ್ಯಾಕ್ಟರ್. ಸರ್ವೇ ವೈಷಮ್ಯಂ ಭ್ರಾಂತಿ ಸಂಭವಂ. ವೈಷಮ್ಯ ಅನ್ನೋದೇನದು? ಭ್ರಾಂತಿಯಿಂದ ಉಂಟಾಗತಕ್ಕಂಥದ್ದು. ಏವಂ ಸಮಾಹ ರುಚಿ ವಾಸ್ತು ವಿಶೇಷೋ ದೇವಾದಿಶು ದೇವತಾದಿಷು ಸ್ವಾಭಾವಿಕಸ್ತು ನಿಯಮಾತ್ ಅತಏವ ಸನಾತನಃ. ಏವಂ ಸಮಾನ್ ರುಚಿ ವಾಸ್ತು. ಅದೇ ಮನುಷ್ಯ ಜೀವರಿದ್ದಾರೆ ಅವರು ಕೂಡ ಸಮರೆ. ಸಮರ ಅಂದರೆ ಏನೋ ಸ್ವರೂಪ ಇರೋದೆ ಹಾಗೆ ಅಂತ ಅರ್ಥ. ವಿಶೇಷೋ ದೇವತಾದಿಷು ದೇವತೆಗಳು ಸಜ್ಜೀವರು ಅದರಲ್ಲೂ ಭಾರಿ ವಿಶೇಷವಾದ ಹಿರಿಮೆ ಹೊಂದಿದವರು. ಅಸುರಾದೇ ತಥಾ ದೋಷಾಹ. ಅಸುರಾದಿಗಳೇನಿದ್ದಾರೆ ಆ ದೋಷಗಳು ನಿತ್ಯನೇ. ಇವರಿ ಗುಣಗಳು ಹೇಗೆ ನಿತ್ಯನೋ ಯೋಗ್ಯ ಜೀವರಿಗೆ, ಅಸುರಾದಿಗಳಿಗೆ ದೋಷಾಹ ನಿತ್ಯಾಹ ಮತ್ತು ಸ್ವಾಭಾವಿಕ ಅಪಿ ಸ್ವಾಭಾವಿಕವೇ. ಆದರೂ ಭಗವದ್ ಅಧೀನ ಅದನ್ನು ಬಿಡಾಗಿಲ್ಲ. ಗುಣದೋಷವು ಮಾನವಾನ ನಿತ್ಯವು ಸ್ವಾಭಾವಿಕವು ಮತವು. ಈ ರೀತಿಯಲ್ಲಿ ಮಧ್ಯಮ ಜೀವರಿದ್ದಾರಲ್ಲ ಅವರಿಗೆ ಗುಣ ದೋಷ ಎರಡೂ ನಿತ್ಯವಾಗಿರುತ್ತವೆ. ಅವರೆಂಥವರು ನಿತ್ಯ ಸಂಸಾರಿಗಳು. ಸುಖ ದುಃಖ ನಿತ್ಯ, ಆಮೇಲೆ ಗುಣ ದೋಷ ಇವೆಲ್ಲ ಒಟ್ಟಿಗೆ ಜ್ಞಾನ ಅಜ್ಞಾನ ಇವೆಲ್ಲ ಜೊತೆಯಾಗಿರುತ್ತವ್ರಿಗೆ. ಅವ ಸಮಸ್ಯೆ ಹೋಗೋದಿಲ್ಲ ಅವರಿಗೆ. ಕೆಲವು ಎಷ್ಟೇ ಹೇಳಿ ಕೊನೆಗೆ ಏನೋ ಅಂದುಬಿಡ್ತಾರೆ ಅಷ್ಟೇ. ಕೊನೆಗೆ ಎಷ್ಟು ಆಧಾರ ಕೊಟ್ಟರು ಕೂಡ ಮನಸ್ಸು ಹಿಡಿಸೋದೇ ಇಲ್ಲ ಅವರಿಗೆ. ಇವರಿಗೆ ತಪ್ಪಿಸೋಸ್ಕರ ಕನ್ವಿನ್ಸ್ ಆಗಿಬಿಡ್ತಾನೆ. ಅವ್ರು ಎಷ್ಟು ವಿಷಯ ಪ್ರಮಾಣಗಳು ಕೊಟ್ಟರೂ ಕೂಡ ಅವರು ಕೊಡ್ತಾರಲ್ಲ ಅಂತ ಶುರು ಮಾಡ್ತಾನೆ. ಮತ್ತೆ ಅವ್ರು ಕೊಟ್ಟ ಪ್ರಮಾಣಗಳು ಏನು ಯೋಚನೆ ಮಾಡೋಕ್ಕೆ ಹೋಗೋದೇ ಇಲ್ಲ. ಅವರು ಕೊಡ್ತಾರೆ, ಕೊಟ್ಟ ಮಾತ್ರಕ್ಕೆ ವ್ಯಾಲಿಡ್ ಅಂತ ಹ್ಯಾಕ್ ತಿಳ್ಕೋಬೇಕು ಅವನು. ಅವಿವೇಕ ಇಲ್ಲ ಅವನಿಗೆ. ನಮ್ಮವ್ರು ಎಷ್ಟೋ ಜನ ಅಂತ ಸಿಗ್ತಾರೆ, ನಮ್ಮವ್ರಿಗೆ ಭಾರಿ ಸರಿ ಅಂತ ಅವ್ರದ್ದು ಯಾಕೆ ಸರಿ ಇರಬಾರ್ದು ಅಂತ ಪ್ರಶ್ನೆ ಏನು ಹೇಳಬೇಕು ಅವರಿಗೆ? ಆ ರೀತಿ ಹಾಗಿದ್ರೆ ಅವ್ರದ್ದು ಯಾಕೆ ತಪ್ಪಿರಬಾರ್ದು ಅಂತ ಪ್ರಶ್ನೆ ಉತ್ತರ ಕೊಡ್ಬೋದಲ್ಲ. ಅದು ಆ ಬೇಸ್ಲೆಸ್ ಉತ್ತರಗಳವೆಲ್ಲ. ಸರಿ ಇದ್ದರೆ ಸರಿ, ತಪ್ಪಿದ್ರೆ ತಪ್ಪು, ಅಷ್ಟೇ ಹೊರತು ಈ ರೀತಿ ಪ್ರಶ್ನೆ ಕೇಳಿದ್ರೆ ಉತ್ತರ ಏನು ಕೊಡೋದು? ಅವರಿಗೆ ಅಷ್ಟು ಫಾಲೋವರ್ಸ್ ಇದ್ದಾರಲ್ಲ ಹಾಗಿದ್ರೆ ಎಂಬುದು. ಹಾಗಿದ್ರೆ ಕಳ್ಳರಿಗೂ ಫಾಲೋವರ್ಸ್ ಇರ್ತಾರೆ, ಅವರು ಒಡೆಯರು ಅಂತ ಕರೀಲಿಕ್ಕಾಗತ್ತಾ? ಎಷ್ಟೋ ಜನ ದುರ್ಯೋಧನ 11 ಯಕ್ಷಗಳ ಸೈನ್ಯ ಇತ್ತು, ಪಾಂಡವ ಬರೀ 7 ಯಕ್ಷಗಳಿ. ಸೊ ಫಾಲೋಯಿಂಗ್ ಅಷ್ಟೇ ನೋಡಿ ಹೇಳಕ್ಕೆ ಬರೋದಿಲ್ಲ. ಯಾರು ಹೆಚ್ಚಿನ ಫಾಲೋವರ್ಸ್ ಇದ್ದಾರೆ ಅನ್ನೋದ್ರ ಮೇಲೆ ಒಬ್ಬ ವ್ಯಕ್ತಿಯ ಮಾತು ಸರಿಯೋ ತಪ್ಪು ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಾಗಿದ್ರೆ ಇವತ್ತು ಆಚಾರ್ಯರ ಮೇಲೆ ಭಾರಿ ಮಿನಿಮಮ್ ಇರೋದು ಯಾರಿಗೆ? ಆಚಾರ್ಯಗೇನೆ. ತುಂಬ ಅಬ್ಸಲ್ಯೂಟ್ ಮೈನಾರಿಟಿ ಸ್ಪಿರಿಚುವಲ್ ಫಿಲಾಸಫಿ ಬಗ್ಗೆ ಆಚಾರ್ಯಗೆ ಇರೋದು. ಯಾಕೆ? ಪರಮಾತ್ಮ ಹೇಳ್ತಾರೆ ಒಳ್ಳೆ ಚಿಂತನೆ ಮಾಡೋದ್ರೆ ಅವೆಲ್ಲ ಕಡಿಮೆ ಆದ್ದರಿಂದ ನಾವು ಹೆಚ್ಚು ಮೆಜಾರಿಟಿನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಅದರಲ್ಲಿ ಕ್ವಾಲಿಟಿ ಇವತ್ತು ರತ್ನಗಳು ಸಿಗಬೇಕಾದ್ರೆ ಸಿಟಿಗೆ ಹೋಗಬೇಕು, ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹೋಗಬೇಕು. ಈ ತರಕಾರಿ ಸಿಗಬೇಕಾದ್ರೆ ಎಲ್ಲಿ ಬೇಕಾದ್ರೆ ಸಿಗುತ್ತೆ. ಈ ಮುಳ್ಳುಗಳತ್ತು ಆ ಬೇಡ ಅಂದ್ರೆ ಬೆಳೆದು ದಾರಿಯಲ್ಲೇ ಬೆಳೆದಿರುತ್ತೆ. ಆದ್ದರಿಂದ ಅದು ಭಾರಿ ಇದೆ ಅಂತ ಹೇಳೋದು ಸರಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೆ ಅದೆಲ್ಲ ಎಲ್ಲ ಅಪ್ಲೈ ಮಾಡಲಿಕ್ಕೆ ಹೋಗಬಾರ್ದು. ನಮ್ಮ ಜನ ಅಂತ ಆ ರೀತಿ ಮಾಡ್ತಾರೆ, ಆ ರೀತಿ ವಾದ ಮಾಡ್ತಾರೆ. ಏನು ಮಾಡ್ತೀರಿ? ಕೋಟಿ ಜನ ಇದ್ದಾರಲ್ಲ ಕುಯ್ಯಪ್ಪ, ಬೇರೆಯವ್ರದ್ದೆಲ್ಲ ಬಿಡಿ, ಹಿಂದೂಗಳು ಬಿಟ್ಟು ಬೇರೆಯವರು ಹಿಂದೂಗಳಿಂದ ಭಾರಿ ಜಾಸ್ತಿ ಇದ್ದಾರೆ. ಅದನ್ನ ಹಾಗೆ ಹಿಂದೂ ಅವರೇ ಸರಿ ಅಂತ ಹೇಳೋಕ್ಕಾಗತ್ತಾ? ಆ ಲೆಕ್ಕ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು. ಮೆಜಾರಿಟಿ ಎಂಬುದು ಇದರಲ್ಲಿ ಕೌಂಟ್ ಆಗೋದೇ ಇಲ್ಲ. ಗುಣೈಕ ಮಾತ್ರ ರೂಪಾಸ್ತು ದೇವಾಯೇ ವಸದಾ ಮತಾಹ. ದೇವತೆಗಳು ಮಾತ್ರ ಗುಣೈಕ ರೂಪರೇ ಆಗಿರ್ತಾರೆ. ಆ ದಾರಿ ತಪ್ಪೋದು ಭಾರಿ ಕಡಿಮೆ ಅಂತ ಅರ್ಥ. ಅತ್ರ ಪ್ರಮಾಣಮಾಹ ಉಕ್ತಂಚೈತಿ ಸ್ವತಃ ಸ್ವರೂಪೇಣ ದೋಷೈಹಿ ಅರಿತ್ವಾದಿಭಿ. ಅವರು ಕಾಣತಕ್ಕಂಥ ಶತ್ರುತ್ವ ಮೊದಲಾದವುಗಳೆಲ್ಲ ಉದಾಹರಣೆಗೆ ದುಷ್ಟದ್ಯುಮ್ನ ಸಾತ್ಯಕಿ. ದುಷ್ಟದ್ಯುಮ್ನ ಸಾತ್ಯಕಿ ಇಬ್ಬರು ಒಂದು ಕಡೆ ಇದ್ದಾರೆ. ಆ ಕಡೆ ಸಾತ್ಯಕಿ ಭೂರಿಶ್ರವಸ್ಸು. ಭೂರಿಶ್ರವಸ್ಸು ಭಾರಿ ಯೋಗ್ಯ, ಸಾತ್ಯಕಿನೂ ಭಾರಿ ಯೋಗ್ಯ. ಯುದ್ಧದಲ್ಲಿ ಒಬ್ಬರೊಬ್ಬರು ಕೊಲ್ಲಬೇಕು ಅಂತ ಕಾಯ್ತಾ ಇರ್ತಾರೆ. ಗೊತ್ತಾಯ್ತಾ? ಅಷ್ಟೇ ಜಗಳಾಟ. ದುಷ್ಟದ್ಯುಮ್ನ ಸಾತ್ಯಕಿ ಭಾರಿ ಒಳ್ಳೆಯವರು, ಆಮೇಲೆ ಇಬ್ಬರು ಗಲಾಟೆ. ಮಹಾಭಾರತ ಯುದ್ಧದಲ್ಲಿ ದ್ರೋಣ ಪರ್ವದ ಕೊನೆಗೆ ಶುರು ಮಾಡಿದ್ರು ಗಲಾಟೆ. ಏ ದ್ರೋಣಾಚಾರ್ಯರು ಪಾಪ ಧ್ಯಾನಕ್ಕೆ ಕೂತಾಗ ಕೊಂದುಬಿಟ್ಟಿಯಲ್ಲ, ಭಾರಿ ತಪ್ಪು ಅಂತ ಅವರು ಅಂದರೆ ಭೂರಿಶ್ರವನ್ ನೀನು ತಲೆ ಕತ್ತರಿಸಿದ ಭಾರಿ ಸರಿ ಅಂತ ಶುರು ಮಾಡಿದೆ. ನೀನೇನು ಮಹಾ ಸಂಪನ್ನ, ಇಬ್ಬರು ಜಗಳ ಶುರು ಮಾಡಿಬಿಡ್ತಾ. ಇಷ್ಟ ಒಂದು ಬಿಡಿಸ್ತಾನೆ, ಇಬ್ಬರನ್ನ ಯುದ್ಧ ಮಾಡ್ತಾರೆ ಅಲ್ಲಿ, ನೀವು ಯುದ್ಧ ಮಾಡಬೇಡ್ರಿ ಈಗ ಅಂತ ಹೇಳಿ ಬಿಡಿಸ್ತಾರ. ಅದೆಲ್ಲ ಯಾತಕ್ಕೆ ಹೇಳಿದ್ದು? ಇಬ್ಬರು ಅಷ್ಟೇ ಯೋಗ್ಯರ, ದೇವತೆಗಳು ಸಾಮಾನ್ಯರಲ್ಲ. ಆ ಕಾಲಕ್ಕೆ ಏನು ಬಂದಿದೆ? ನಿಂತಪ್ಪು ಜಗಳಾಡ್ತಿದ್ದಾರೆ. ಅವೆಲ್ಲ ಟೆಂಪರರಿ ಹೊರತು ಯಾವಾಗಲೂ ಉಳಿಯೋದಿಲ್ಲ ಅಂತ ಅರ್ಥ. ಆ ಸ್ವರೂಪ ಒಳ್ಳೆಯದೇ, ಬೇರೆ ದುರ್ಯೋಧನ ಸಹವಾಸದಿಂದಾಗಿ ಅವರಿಗೆ ಆ ಥರ ಕೆಟ್ಟ ಬುದ್ಧಿ ಬಂತು. ಅದ ನೋಡಿದವರು ಇವರಿಗೂ ಆ ಥರ ಕೆಟ್ಟ ಹೋಯ್ತು ಬಂತು. ಏವಂ ಸುಹೃತ್ವಾದಿ ಗುಣೈಹಿ ಇತ್ಯಪಿ ಗ್ರಾಹ್ಯಂ ಆಗಂತುಕ ಧರ್ಮಾನ ಸ್ವರೂಪಾಂತರ್ಗತ ಇತಿ ಅರ್ಥ. ಆಗಂತುಕ ಧರ್ಮ, ಆಗಂತುಕ ಅಂದ್ರೆ ಏನೋ ಬಂದು ಹೋಗೋ ಧರ್ಮ, ಬರೋದು ಆಗಂತುಕರು ಅಂತ ಕರೆಯೋದಿಲ್ಲ ಹಾಗೆ. ಅವ್ರು ಗೆಸ್ಟ್ ಮನೆಯಲ್ಲ ಇವತ್ತು ನಾಳೆ ಹೋಗಲೇಬೇಕು, ಅವ್ರು ಖಾಲಿ ಮಾಡಲೇಬೇಕು. ಆಗಂತುಕ ಧರ್ಮ ಬೇರೆ, ಸ್ವರೂಪ ಧರ್ಮ ಬೇರೆ. ಸ್ವರೂಪ ಧರ್ಮ ಅಂಬೋದು ನಿತ್ಯ, ಆಗಂತುಕ ಧರ್ಮ ಅಂಬೋದೇನದು ಅನಿತ್ಯ. ಆ ಇರೋ ಕಾಲಕ್ಕೆ ಏನಂತ ಕರಿಬೇಕು? ಅದನ್ನ ಭೇದಾಭೇದ, ನಿತ್ಯ ಅನಿತ್ಯ ಆ ಕಾಲಕ್ಕೆ ಮಾತ್ರ. ಕಿಂ ತರ್ಹಿ ಇತ್ಯತಃ ಆಹಾ ತೇಷಾಂತು ಇತಿ ದೋಷಾಹ ಗುಣಾಶ್ಚ. ಇವರಿಗೆ ದುರ್ಯೋಧನಾದಿಗಳಲ್ಲಿ ಗುಣ ಕಂಡ್ರೆ ಅದು ಟೆಂಪರರಿ, ಬಲರಾಮಾದಿಗಳಲ್ಲಿ ದೋಷ ಕಂಡ್ರೆ ಅದು ಟೆಂಪರರಿ. ಗುಣ ನಿತ್ಯ, ಅವರಿಗೆ ದೋಷ ನಿತ್ಯ. ಅನ್ಯೂಜಲ್ ಕಾಣೋದೆಲ್ಲ ಏನದು? ಟೆಂಪರರಿ ಅಷ್ಟೆ. ದೋಷಾಹ ಗುಣಾಶ್ಚ ಉಪಾಧಿ ಅಂತಃಕರಣಾದಿ ಸರ್ವಂ ಸುಹೃತ್ವಾದಿಕಂ. ಉಪಾಧಿ ಅಂದರೆ ಅಂತಃಕರಣಾದಿಗಳೆಲ್ಲ ಅದರಿಂದ ಬರೋದೇ ಹೊರತು ನ್ಯಾಚುರಲ್ ಅಲ್ಲ. ಇವರಿಗೆ ಅದು ಉಪಾಧಿ, ಅವರಿಗೆ ಅದು ಉಪಾಧಿ. சர்வம் சுகத்வாதிகம். அத ஏவ பிரகாரத்வயேன யத் அநாத்ம தர்மா தர்ம அநாத்மத்வ அநாத்ம தர்ம அநாத்ம ஸ்வந்தர்பாவ பாவ்ய வைஷமியம் ஏனாகிதே. அத ஏவ பிரகாரத்வயேன, பிரகாரத்வய யோகியரல்லி அயோக்கியத்தன காணோது, அயோக்கியரல்லி யோகியத்தன காணோது. யத் அதேனிதே அநாத்ம தர்ம அநாத்ம அநாத்மஸ்வ அந்தர்பாவிய அநாத்ம தர்மகளன்னு அநாத்ம தர்மங்கள் சேர்ந்துபேன், ஆத்ம தர்மகளன்னு ஆத்மநிலையை சேர்ந்துபேன். அநாத்ம தர்ம அந்தரேனோ சொரு ஜீவ ஆத்ம அவன தர்மகளும் ஆத்ம தர்மகளும் அது அல்ல அநாத்ம தர்மகள். அநாத்ம தர்ம ஆகந்துக ஆத்ம தர்மகளும் சகஜ எச்சா குவச்சித் பரமேஸ்வர அனதீனத்துவ ரூபம் தத் பிராந்தி பிரதீதம். அல்ல 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 அல்ல, யோகியனிகே பாப அயோக்கியனிகே புண்ணிய ஆகந்துக்க அந்த ஹாகே. அத்த ஏவ பிரகாரத்வயேன யத் ஆத யத் அநாத்ம தர்மாத் ஆயிட்டல தத் பிராந்தி பிரதீதம். அதுக்கே எத்திர குவச்சித் பரமேஸ்வர அனதீனத்துவ ரூபம் தத் பிராந்தி பிரதீதம். ஏன் பந்தி ஈக துரியோதன அஷ்டிதானே, கிருஷ்ண அஷ்டு ஹெழ்த்தானே, துரியோதன கிருஷ்ணன் மாத்து கேள்ல, ஆதிரிந்த ஆ மட்டிக துரியோதன கிருஷ்ணனுக்கு அதீனனாகில்ல அந்த தப்பு தொடக்க ஹோகபாரது அந்த ஹெழ்த்த. ஆகலும் கூட ஏனாகித்தானே துரியோதன நோடது கிருஷ்ண தார கொடு எல்லாம் கேள்த்தானே, துரியோதன கொடுதில்ல அந்த ஹெழ்த்தானு. நமக்கேன் அனுசித்தோ துரியோதன சேஞ்ச் பண்ணக்காகத்தாயில்ல, காந்தாரி அதே திருக்கொண்ட சேப்ப கொட்டிது ஏர் கிருஷ்ண வரீஷ் மாத்தாடுதே சேஞ்ச் பண்ணக்காகத்தாரு எங்க காந்தாட்டை மாட்டி. ஆக கிருஷ்ணன உத்தேசம் ஏனித்தல்லி சேஞ்ச் பண்ண உத்தேசமே இரலில்ல, உத்தேசம் இத்தது ஆகதே ஹோய்த்தரே அஸ்வாதந்திர வந்துவிடாது. ஆனால் அது இரலே இல்ல, அதுக்கு அது காரணம் என்ன வந்து கிருஷ்ண மாத்து கொண்டு வந்திருந்தாரே திரௌபதிக்கு யுத்த கன்ஃபர்ம் பண்ணதுன்னு சொல்லி வந்தமேல பழசல் ஹேகிற சாத்தியத்தை இது அது இல்லவே இல்ல. மற்ற அவதார மாடிறதே அதுக்கோசர வினாசாயித்த துஷ்கிருத்தம் இவர் ஜெத்திக்கு யுத்த சந்தானம் மாடதாதரே தவத்தார பர்பஸே அதல்ல. ஆதிருஷ்டிந்த கிருஷ்ண மேல்நோட்டக்கு அஷ்டே பாப்ப இவன் கிருஷ்ண குட் நாட் கன்வின்ஸ் துரியோதன அந்த ஹேடிதரே அது தப்பர்த்த. கிருஷ்ணனிக்கு கன்வின்ஸ் மாட உத்தேசனே இரலில்ல, அதுல ஆ பிரசக்தி வரலில்ல. ಅಲ್ಲಿ ಆ ಮಟ್ಟಿಗೆ ಏನ್ ತಿಳ್ಕೊಂಡ್ಬಿಡ್ತಾರೆ ನೋಡೋರು, ಪರಮೇಶ್ವರ ಅನಧೀನ ಸ್ವರೂಪತ್ವ ದೇವರಿಗೆ ಅಧೀನನಾಗಿಲ್ಲ ದುರ್ಯೋಧನ, ಅವನ ಮಾತು ಕೇಳಲಿಲ್ಲ ಆದ್ದರಿಂದ ಅಂತ ಹೇಳೋದಕ್ಕೆ ಹೋಗಬಾರ್ದು, ಅದು ಸರಿಯಲ್ಲ. ಯೋಗಿ ಆದ್ರೆ ದೇವರು ಸಮನಾಗೇ ಇದ್ದಾನೆ, ನೋಡೋದಕ್ಕೆ ವಿಷಮನ ಇಕ್ಕಂಡ ಅಸಮರ್ಥನ ಇಕ್ಕಂಡ ಅದು ಸರಿಯಲ್ಲ. ಇದೆಲ್ಲ ಅರ್ಥ ಮಾಡಿಕೊಳ್ಳೋದು ಯೋಗಿಯ ಲಕ್ಷಣ ಅಂತ ಅರ್ಥ. ಯೋಗಿ ಪ್ರವರ್ತಮಾನಂ ಪ್ರತಿ ಯತ್ ಸುಹೃತ್ವಾಧಿಕಂ ತತ್ ಮನುಷ್ಯೇಷ್ವೇವ ಸ್ವರೂಪ ವೈಷಮ್ಯ ಕಾರಣಂ ನಭವತಿ ನಾವು ದೇವಾದಿಷು ಇತ್ಯುಕ್ತಸ್ಯ ಅಪವಾದ ಮಹ ಏವಮಿತಿ ತುಶಬ್ದೋ ಅವಧಾರಣೆ ಏವಂ ಸಮಾನ ರುಜೀವಾಸ್ತು. ಈ ರೀತಿಯಾಗಿರೋದು ದೇವತೆಗಳಲ್ಲಿ ಹೇಗೋ ಮನುಷ್ಯರಲ್ಲೂ ಕೂಡ ಹಾಗಾಗತ್ತೆ. ಮನುಷ್ಯ ಜೀವರಲ್ಲೂ ಕೂಡ ಒಳ್ಳೆಯದು ಕೆಟ್ಟ ತಪ್ಪು ತಿಳ್ಕೊಳ್ಳೋ ಸಂಭವ ಇದೆ, ಅದನ್ನೆಲ್ಲ ಕೂಡ ದೇವರ ಆಧೀನ್ಯ ಮಾತ್ರ ಇಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು. ತುಶಬ್ದೋ ಅವಧಾರಣೆ ಅವಧಾರಣಾರ್ಥಂ ವಿರುಣೋತಿ ವಿಶೇಷ ಇತಿ. ಏನು ವಿಶೇಷ ಹೇಳ್ತಾರೆ, ವಿಶೇಷೋ ದೇವತಾದಿಷು, ದೇವತೆಗಳಲ್ಲಿ ಮಾತ್ರ ವಿಶೇಷ ಇದೆ. ಮನುಷ್ಯರಿಗೆ ಹೆಚ್ಚೆಚ್ಚು ತಪ್ಪುಗಳು ಮಾಡೋ ಪ್ರಸಂಗ ಬಂದರೆ ದೇವತೆಗಳು ಹಾಗೆ ಮಾಡೋದಿಲ್ಲ, ಮದೇ ವಿಶೇಷ ಅವರಿಗೆ ಸೊಮ್ಮೆ ಬರುತ್ತಷ್ಟೇ. ಮನುಷ್ಯರಿಗೆ ಸಾಮಾನ್ಯವೇ ಬರೋದು, ಅವರಿಗೆ ವಿಶೇಷ ಕಾಲದಿಂದ ಮಾತ್ರ ಬರುತ್ತೆ. ತದೇವ ಪ್ರಪಂಚಯತಿ ಅಸುರಾದೇ ರೀತಿ ತಥಾ ಶಬ್ದೋ ವಕ್ಷ್ಯಮಾಣ ಸಮುಚ್ಚಯೇ ದೋಷಾಹ ಯೋಗಿನಂ ಪ್ರತಿ ಅರಿತ್ವಾದ್ಯಾಹ. ತದೇವ ಪ್ರಪಂಚಯತಿ ಅದನ್ನು ವಿಸ್ತಾರ ಮಾಡ್ತಾರೆ ಅಸುರಾದೇ ತಥಾ ಶಬ್ದೋ ವಕ್ಷ್ಯಮಾಣ ಸಮುಚ್ಚಯೇ. ಸುರರಿಗೆ ದೋಷಗಳು ಎಕ್ಸ್ಟರ್ನಲ್ಲೋ, ಅಸುರರಿಗೆ ಗುಣಗಳು ಎಕ್ಸ್ಟರ್ನಲ್ ಆದ್ದರಿಂದ ಅವರಿಗೆ ಗುಣಗಳು ಇವರಿಗೆ ಗುಣಗಳು ಬರೋದಿಲ್ಲ, ಅವರಿಗೆ ದೋಷಗಳು ಬರೋದಿಲ್ಲ. ದೋಷಾಹ ಯೋಗಿನಂ ಪ್ರತಿ ಇತಿ ಪ್ರತಿ ಅರಿತ್ವಾದ್ಯಾಹ. ಆದ್ದರಿಂದ ಯೋಗಿಗಳಿಗೆ ಅರಿತ್ವ ಮೇಲೆ ಬಂದ ಸೌರನ್ ಮಿತ್ರ ಅರಿ ಮಧ್ಯಸ್ಥ ದೋಷ ಬಂದಿಸು ಬಂತಲ್ಲ ಅದನ್ನು ತಥಾಚೋಕ್ತಂ ವಿದ್ಯೇನ ವೈರಿಣಂ ಮಿತಿ. ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರೆ ಅವ್ರು ಏನು ಮಾಡೋದಿಲ್ಲ, ಅವರು ಕೋಪಗೊಳ್ಳೋಕೆ ಹೋಗೋದಿಲ್ಲ. ಸಾಮಾನ್ಯ ಜಡ ಪದಾರ್ಥಗಳೇ ನಿಮಗೆ ಜ್ಞಾನ ಇರುತ್ತೆ, ಮೆಣಸಿನಕಾಯಿ ತಿಂತಾನೆ ಖಾರ ಆಗಿಬಿಡೋದು, ಸಿಟ್ಟು ಬಂದನ್ನು ಹಾಕಿ ಕುಟ್ಟಿ ಇನ್ನೊಂದು ಮಾಡೋಕ್ಕೆ ಹೋಗೋದಿಲ್ಲ. ಯಾತಕ್ಕೆ, ಖಾರ ಇರೋ ಸ್ವಭಾವ ಅದರು ಏನು ಮಾಡ್ತಾರೆ ಬಿಸಾಕ್ಬಿಡ್ತಾರೆ ಅಷ್ಟೇ ಹೊರತು ಅದ್ರ ಬಗ್ಗೆ ಸೇರಿ ತಿಳಿಸ್ಕೊಳಕ್ಕೆ ಹೋಗೋದಿಲ್ಲ. ಅಲ್ಲಿ ಹೇಗೆ ಆ ಮೆಣಸಿನಕಾಯಿ ಖಾರ ಇದೆ ನಾವು ಯೋಚನೆ ಮಾಡೋ ತಿಂದು ನಮ್ಮ ತಪ್ಪು ಅಂತ ಗೊತ್ತಾಯಿತು, ದುಷ್ಟದ ಸಹವಾಸ ಮಾಡಿದಾಗ ಏನು ಅನ್ಕೋಬೇಕು, ನಾವು ದುಷ್ಟ ಅಂತ ಕೋಪ ಮಾಡ್ಕೊಂಡು ಪ್ರಯೋಜನ ಇಲ್ಲ, ಅವ್ನು ದೂರ ಇಡಬೇಕು ಅಷ್ಟೇ ಹೊರತು ಕೋಪ ಹೊಡೆಯೋದು ಹೊಡೆಯೋದು ಮಾಡಿದರೆ ಮೆಣಸಿನಕಾಯಿ ತೋರಿಸಿದ್ರೆ ದೋಷ ತೋರಿಸಿದ್ರೆ ಹೇಗೋ ಹಾಗೆ ದುಷ್ಟ ಅವನು. ದುಷ್ಟದಿಂದ ಏನಿರ್ಬೇಕು, ನಾವಾಗ ಮೆಣಸಿನಕಾಯಿ ಹೇಗೆ ಉಪಯೋಗಿಸ್ಬಾರ್ದು ಹಾಗೆ ನಮ್ಮ ಪ್ರತಿಕಾರದ್ದು ಹೇಗೆ ಉಪಯೋಗಿಸೋದಿಲ್ವಲ್ಲ ಹಾಗೆ ಬಿಟ್ಟು ಬಿಡಬೇಕು. ವಸ್ತುವಿನ ಸ್ವಭಾವ ಅಂತ ಅರ್ಥ, ನೀರು ಹರಿತಾ ಇದೆ, ಹರಿಯೋ ನೀರಿನ ಸ್ವಭಾವ ಗೊತ್ತಾಯ್ತಾ, ಹುಷಾರು ಅಂತ ಹೇಳ್ತಾರೆ ನೀರು ನಿಲ್ಲಿಸಿಬಿಡು ಅಂತ ಹೇಳೋದಿಲ್ಲ, ನೀರು ಹುಷಾರಾಗಿರು ಅಂತ ಹೇಳ್ತಾರೆ ಅಷ್ಟೇ ಹೊರತು ನೀರು ಹರಿತಾ ಇದೆ ಸ್ವಲ್ಪ ನಿಲ್ಲಿಸಿಬಿಟ್ಟು ಸ್ನಾನ ಮಾಡೋ ಅಂತ ಹೇಳೋಕ್ಕಾಗತ್ತಾ, ನದಿನ ಟ್ಯಾಪ್ ವಾಟರ್ ನಿಲ್ಲಿಸೋಕೆ ಅದನ್ನು ಸಾಧ್ಯ ಇಲ್ಲ, ನೀರು ಹುಷಾರಾಗಿರುತ್ತೆ ಅಷ್ಟೇ. ಅದೇ ರೀತಿ ದುಷ್ಟರು ಭಾರಿ ಕೆಟ್ಟವರು ಇರ್ತಾರೆ, ನೀನು ಹುಷಾರಾಗಿರು ಹಾಕ್ತಾರಲ್ಲ, ಕಳ್ಳರ ಸಂಖ್ಯೆ ಜಾಸ್ತಿ ಇರುತ್ತೆ, ಕೇರ್ಫುಲ್ ಆಗಿರಿ ಅಂತೆ. ಅಷ್ಟೇ ಆ ಅರ್ಥದಲ್ಲಿ ಆ ಎಚ್ಚರ ಯೋಗಿ ತಗೊಳ್ಳೋದ್ರಿಂದ ಅವ್ರಿಗೇನು ಬರೋದಿಲ್ಲ, ಟೆನ್ಷನ್ ಬರೋದಿಲ್ಲ. ಒಬ್ಬ ದುಷ್ಟ ಬಂದ ಬೇರೆ ಕಳೆತನ ಎಲ್ಲ ಮಾಡಿಬಿಡು ಅನ್ಕೊಂಡ ಇವನು, ನಾನೇ ಹುಷಾರಾಗಿರ್ಬೇಕಾಗಿತ್ತು. ಯಾಕೆ ಅವನು ಇರೋದೇ ಹಾಗೆ, ನಾನೇ ಎಚ್ಚರ ತಗೊಳ್ಳಿಲ್ಲ ಅಂತ ತನ್ಮೇಲೆ ಹಾಕ್ಕೊಂಡು ಅದು ಜಾಡ್ತಾನ. ಅದನ್ನು ಬಿಟ್ಬಿಟ್ಟು ಅವನು ಹೊಡಿಲಿಕ್ಕೆ ಬಿಡ್ಲಿಕ್ಕೆ ಹೋದ್ರೆ ಇನ್ನೊಂದು ತಪ್ಪಾಗುತ್ತೆ. ತದೇವ ಪ್ರಪಂಚಯತಿ ದೋಷ ಯೋಗಿನ. ಅದನ್ನು ಅದಕ್ಕೆ ವ್ಯವಸ್ಥೆ ದೇವರು ಮಾಡಿದ್ದಾನೆ. ಕ್ಷತ್ರಿಯರು ಅಂತಿದ್ದಾರೆ, ರಾಜರು ಅಂತಿದ್ದಾರೆ, ಅವರು ಹೇಳಿ ನೋಡ್ಕೋಬೇಕೆ ಹೊರತು ನಮ್ಮ ಕೆಲಸ ಅಲ್ಲ ಅದು. ತಥಾಚೋಕ್ತ ಹಾಂ ಹಾಂ ಅದು ದೇವ್ರ ನಂಬರ್ ನಿಮಗೆ ಹೇಗೆ ಗೊತ್ತು? ಏನಂತ ಆ ದೇವಿ ಸಂಪತ್ತಿ ಇದೆ ಅಂತ ಹೇಗೆ ಗೊತ್ತಾಗಿದ್ರೆ? ದೇವಿ ಸಂಪತ್ತಿ ಇದೆ ಅಂತ ಹೇಗೆ? ಅವೆಲ್ಲ ದಾನ ಧರ್ಮಗಳು ನಿರ್ಣಾಯಕ ಅಂತ ಹೇಳ್ಬಿಟ್ಟಿದ್ದಾರೆ. ದಾನ ಮೂರು ಇದೆ ಅಂತ ಹೇಳ್ಬಿಟ್ಟಿದ್ದಾರೆ, ಸಾತ್ವಿಕ ರಾಜಸ ತಾಮಸ. ದಾನ ಮಾಡಿದ ಮಾತ್ರಕ್ಕೆ ಏನಾಗಿರ್ಬೇಕಾಗಿಲ್ಲ ಅವನು. ಅದು ತಾಮಸ ದಾನ ಮಾಡಿದ್ರೆ ಸಾತ್ವಿಕ ಹೇಗಾಗ್ತಾನೆ? ಅಲ್ಲೇ ಹೋಗ್ತಾ ಇದ್ದ. ಹಾ ಏನಲ್ಲ, ದಾನ ಮಾಡೋ ಬುದ್ಧಿನ ದುರ್ಯೋಧನ ಎಷ್ಟು ದಾನ ಮಾಡಿದೆ ಗೊತ್ತಾ? ಎಲ್ಲ ಬ್ರಾಹ್ಮಣ ತನಕಡೆ ಹಾಕೋಬಿಟ್ಟೆ ನಡೆಯಂತೆ. ದ್ರೋಣಾಚಾರ್ಯ ಬಿಟ್ಟು ಎಲ್ಲರ ಒಳಗೆ ಹಾಕೊಂಡ್ಬಿಟ್ಟೆ ಗೊತ್ತಾ? ಆದ್ರೆ ಕೆಟ್ಟ ಉದ್ದೇಶದಿಂದ ದಾನ ಮಾಡಿದ್ರೆ ತಾಮಸ ದಾನ, ಆದ್ದರಿಂದ ದಾನ ಅಂತ ಕರೆಯೋದಿಲ್ಲ. ಎಷ್ಟೋ ಜನ ಇರ್ತಾರೆ, ಯಾರೋ ಸ್ವಾಮಿ ಪಾಪ ಇದು ಯಾರು ಕಾಯಕ ಕೊಟ್ಟಿದ್ದಾರೆ ಹಿಂದೆ, ಅವರು ಎಲ್ಲಿ ಹೋಗಿದ್ದಾರೆ ಗಲಾಟೆ ಆಗಿದೆ. ಹಾಗೇನು ಮಾಡಿ ಏನು ಎಷ್ಟು ಕೊಟ್ಟಿದ್ದೀನಿ ದಾನ ಜೋರು ಮಾಡಿದ್ದಾನೆ. ಅವ್ರಿಗೆ ದಾನ ವಾಪಸ್ ತೊಗೊಂಡೋಗ ಗೊತ್ತು ಕೊಟ್ಟು ಕಳಿಸ್ಬಿಡಿ, ಎಷ್ಟು ಕೊಟ್ಟಿದ್ದೆಪ್ಪ ಅದು ಜಾಸ್ತಿ ಸೇರಿಸ್ಕೊಡ್ತೇನೆ ತೊಗೊಂಡೋಗ. ಅಂದರೆ ಅವ್ರ ಉದ್ದೇಶ ಏನಿತ್ತು ದಾನ ಕೊಡೋದ್ರೊಳಗೆ? ತಾನು ಪ್ರತಿಷ್ಠೆ ಮಾಡ್ಕೊಳ್ಳೋದಿದ್ದ ಅಡ್ವಾಂಟೇಜ್ ಯಾವಾಗ ಕೊಡಲಿ ಗಲಾಟೆ ಮಾಡಿದೆ. ಆದರೆ ಅದು ಒಳ್ಳೇದಲ್ಲ, ಅದು ದಯವೇ ನಾವು ಟ್ರೀಟ್ ಮಾಡೋಕೆ ಬರಲ್ಲ ಅದನ್ನು. ಕರುಣೆ ಕೂಡ ಯಾವ ಅರ್ಥ ಹೇಳ್ತೀರಿ? ದುರ್ಯೋಧನ ಎಲ್ಲರೂ ಕರ್ಣನಿಗೆ ಭಾರಿ ಅವಮಾನ ಆಯಿತು ಹೇಳ್ತೀನಿ ಕೇಳಿ, ಕರ್ಣನಿಗೆ ಭಾರಿ ಅವಮಾನ ಆಯಿತು. ನಮ್ಮ ಸಾಹಿತಿಗಳು ಹಾಗೆ ಬರೆಯೋದು, ಬುದ್ಧಿಜೀವಿಗಳೆಲ್ಲ. ಅವ ಏನು ಮಾಡಿದ ದುರ್ಯೋಧನ ಅಂಗರಾಜ್ಯ ಕೊಡ್ತೀನಿ ಅಂತ ಅರ್ಧ ರಾಜ್ಯ ಕೊಟ್ಬಿಟ್ಟ. ಏನು ಕರ್ಣ, ಏನು ದುರ್ಯೋಧನ, ಈ ರೀತಿ ಪಾಂಡವರೆಲ್ಲ ಏನೋ ಜಾತಿ ಇಟ್ಕೊಂಡ್ಬಿಟ್ರು, ಇವ್ರು ನೋಡಿದರೆ ಕೊಟ್ಬಿಟ್ಟ. ಎಷ್ಟು ಜನರಸ್ ಆಗಿದ್ದ ದುರ್ಯೋಧನ, ಎಷ್ಟು ಗ್ರೇಟ್ ಅವನು, ಈ ಥರ ಶುರು ಮಾಡ್ತಾನೆ. ಅದು ತಪ್ಪು. ಹಾಂ ಸರಿ, ಅದು ಹೇಳಿದೆ ಶಾಸ್ತ್ರ ಹೇಳ್ಬಿಟ್ಟು, ಯಾವಾಗ ಕೃಷ್ಣಾರ್ಪಣ ಬುದ್ಧಿ ಇಲ್ಲ ಅಂತ ಹೇಳಿದ್ರೆ ದೇವ್ರನೊಪ್ಪ ಬುದ್ಧಿನೇ ಇಲ್ಲ ಅಂದ್ಮೇಲೆ ಅದಕ್ಕೇನಿಲ್ಲ, ಮುಂದೆ ನಂಬರ್ ಒನ್ ಬೆಲೆ ಬರೋದೇ ಇಲ್ಲ ಅದಕ್ಕೆ. ಸೆಕೆಂಡ್ ರಾಜಸರು ಅಷ್ಟೇ ಹೊರತು, ತಾಮಸರು ಒಡೆಯೋದು ಒಡೆಯೋದು ಮಾಡೋದಿಲ್ಲ, ರಾಜಸರು ಅಷ್ಟೇ ಹೊರತು ಇದು ಕೌಂಟ್ ಆಗೋದಿಲ್ಲ. ಭಾರಿ ಚೆನ್ನಾಗಿ ಸಬ್ಮಿಟ್ ಮಾಡಿದ್ರೆ ಹೇಗಾಗತ್ತಲ್ಲ ಆ ಥರ. ದೇವರನ್ನೇ ಒಪ್ಪೋದಿಲ್ಲ ಅಂದ್ರೆ ಯಾವ ಪರ್ಪಸ್ ಮಾಡ್ತೀರಿ ಹೇಗಿದ್ರೆ ನೀವು? ಅರ್ಥ ಆಯ್ತಾ? ಪರ್ಪಸ್ ಒಂದಿರಬೇಕಲ್ಲ, ಜನರಿಗೆ ಒಳ್ಳೇದಾಗ, ಜನರಿಗಾರು ಒಳ್ಳೇದಾಗಲ್ಲ, ಅದೇ ಜನ ಅವ್ನಿಗೆ ಹೋಗೋ ಜನ ಒಳ್ಳೇದಾಗುತ್ತೆ. ಅವನಿನ್ನೇನು ಮಾಡೋ ಸ್ಥಿತಿಯಲ್ಲೇ ಇಲ್ಲ, ಅವನಿಗೋಸ್ಕರ ಮಾಡಿದ್ರೆ ಉಪಯೋಗನೇ ಇಲ್ಲ. ಯಾಕೆಂದರೆ ಅವನೇ ಇದಾಗಿರೋದು, ಡಿಸೇಬಲ್ಡ್ ಅವನು. ಅವನಿಗೆ ಎಷ್ಟು ಹೆಲ್ಪ್ ಮಾಡಿದ್ರೆ ಅವನಿಂದ ನಿಮಗೆ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ, ಫಲ ಸಿಗೋದೇ ಇಲ್ಲ. ಆದರೆ ದೇವರು ಪ್ರೀತನಾಗ್ತಾ ಅಂತ ಮಾಡಿದಾಗ ಏನಾಯ್ತು ಈಗ? ಅದು ಫಲ ಕೊಡೋದಿಲ್ಲ. ಅದಕ್ಕೆ ಅರ್ಥ ಬರೋದು, ದೇವರನ್ನೇ ಒಪ್ಪೋದಿಲ್ಲ ಅಂತ ಹೇಳಿದರೆ ಏನು ಅರ್ಥನೇ ಇಲ್ಲ. ಆ ಪರ್ಪಸ್ ಇರಬೇಕು. ಹೇಳಿದ್ದೇನು, ದಾನ ಧರ್ಮದ ಪರ್ಪಸ್ಸು, ದೇಶೇ ಕಾಲೇ ತಥಾಪಾತ್ರ, ಮೂರು ಭಾಗ ಮಾಡಿದ್ದೆ ಅದಕ್ಕೆ. ಅದನ್ನ ದಾತವ್ಯಂ, ಫಸ್ಟ್ ದಾತವ್ಯಂ ಆಗ್ಬೇಕು. ಸಂಧ್ಯಾ ಬಿಟ್ಟು ಉಪಕಾರ ಮಾಡಕ್ ಕೊಟ್ಟಿದ್ದಾನೆ, ದೊಡ್ಡದ ಅರ್ಥ ಸರಿಯಲ್ಲ. ಅರ್ಥ ಆಯ್ತಾ? ಈಗ ಸಂಧ್ಯಾ ಬಿಟ್ಬಿಟ್ಟು ನಾನು ಬೆಳಿಗ್ಗೆ ಎದ್ದ, ಸಂಧ್ಯಾ ಮಾಡೋದು ಬಿಟ್ಟ, ನಾನು ಸಮಾಜ ಸೇವೆ ಮಾಡ್ತೇನೆ ಅಂತ ಹೊರಟುಬಿಟ್ಟ. ಸಮಾಜ ಸೇವೆ ಮಾಡ ಆ ಕಾಲ ಅಲ್ಲ ಅದು. ನಮ್ಮಲ್ಲೇ ಪುರುಷ ಸೂಕ್ತ ಹೇಳೋ ಕಾಲ, ಕಂಬಳಿ ಸೂಕ್ತ ಹೇಳಿದ್ರೆ ತಪ್ಪೇ ಮತ್ತೆ. ನೈವೇದ್ಯ ಕಾಲಕ್ಕೆ ಪುರುಷ ಸೂಕ್ತ ಶುರು ಮಾಡಿಬಿಟ್ಟ. ಪುರುಷ ಸೂಕ್ತ ಒಳ್ಳೇದೆ, ಆ ಕಾಲಕ್ಕೆ ಹೇಳೋದಲ್ಲ ಅದು. ಆ ಅರ್ಥದಲ್ಲಿ ದಾನ ಧರ್ಮಾದಿಗಳು ಕೂಡ ಏನಾಗಿರ್ಬೇಕದು, ಯಾವ ಕಾಲಕ್ಕೆ ಮಾಡೋದು. ತಾನು ಸಂಧ್ಯಾನೇ ಬಿಟ್ಟು ಡಾಕ್ಟರ್ ಆಗಿದ್ದಾನೆ, ಈಗ ಸಂಧ್ಯಾನೇ ಮಾಡಬೇಕಾಗಿದೆ, ಡಾಕ್ಟರ್ ಆಗಿದ್ದಾನೆ. ಆದ್ರೆ ಎರಡನ್ನೂ ಬಿಡಾಗಿಲ್ಲ ಅವನು. ಯಾಕೆ? ಅದು ವೃತ್ತಿ, ಇದು ಧರ್ಮ, ಈ ಧರ್ಮ ಇದು ಧರ್ಮನೂ ಬಿಡಾಗಿಲ್ಲ, ವೃತ್ತಿನೂ ಬಿಡಾಗಿಲ್ಲ. ಅವ ಏನು ಮಾಡ್ಬೇಕು, ಅವನು ಆ ಟೈಮಿಗೆ ಯಾವ್ದು ಮಾಡ್ಬೇಕಾದ್ರೂ ಮಾಡಿ ಬಿಡ್ದು ಆಮೇಲೆ ಮಾಡ್ಬೇಕು. ಕೊರತೆ ಎರಡು ಬಿಡಕ್ಕೆ ಸಾಧ್ಯ. ಡಾಕ್ಟರ್ ಅಂತ ಕಾರಣಕ್ಕೆ ಸಂಧ್ಯಾನೇ ಬಿಡಬೇಕು ಅಂತ ಹೇಳಿಲ್ಲ. ಎಷ್ಟು ಜನ ಇರ್ತಾರೆ ನಮ್ಮ ಪ್ರೊಫೆಷನ್ನೇ ಆಗಿ, ಏನು ಪ್ರೊಫೆಷನ್ ಆಗಿ, ಬೇರೆ ಟೈಮ್ನಲ್ಲಿ ಮಾಡಕ್ಕೆ ಬರುತ್ತೆ ನಿಮಗೆ, ಆ ಟೈಮ್ನಲ್ಲಿ ಮಾಡೋಕ್ಕೆ ಒಪ್ಪೋಣ. ಸಕಾಲಕ್ಕೆ ಮಾಡಿ ಅಂತೀರಿ, ಹಾಗೆ ಯಾವುದು ಆಪರೇಷನ್ ಕೇಸ್ ಬಂದಿರುತ್ತೆ ಮಾಡೋಕ್ಕೆ ಆಗೋದ್ರೆ ಕರೆ ಒಪ್ಪೋಣ. ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ, ಬೇರೆ ಕೆಲಸ ಬಿಟ್ಟಿದ್ದೀಯ ಹಾಗಿದ್ರೆ, ನಿನಗೆ ಮಾಡ್ತಾನೆ ಇದೆಯಲ್ಲ, ಅದು ಉತ್ತರ ಅಲ್ಲ. ಅದು ಅದು ಎಷ್ಟು ಯೂಸ್ ನೋಡೋದಕ್ಕೆ, ಏ ಭಾರಿ ಒಳ್ಳೆಯವ್ರಿ ಪಾಪ ಪ್ರೊಫೆಷನ್ ಆಗಿದೆ ಮಾಡ್ತಾ ಇಲ್ಲ ಅಂದರೆ ತಪ್ಪದು. ಅವನೇನೋ ಇಲ್ಲದ ಕಾರಣ ಕೊಟ್ಟು ತಪ್ಪಿಸ್ಕೋತಿದ್ದಾನೆ ಅಂತ ಅರ್ಥ. ನಿಜವಾಗ್ಲೂ ಒಳ್ಳೆಯವನು ನೋಡ್ತಾನೆ ಪಾಪ, ಇದನ್ನೂ ಬಿಡೋದಿಲ್ಲ ಅದನ್ನು ಬಿಡೋದಿಲ್ಲ ಮಾಡ್ತಾನೆ, ಅದು ಗ್ರೇಟ್. ಅದು ಒಂದು ಬಿಡ್ತಾನೆ ಅಂತ ಹೇಳೋ ದೊಡ್ಡ ಸಿಕ್ಕಿ ಅಲ್ಲ. ಇವಾಗ ಕಾಲೇಜ್ ಆಫೀಸ್ಗಳಲ್ಲೂ ಅಷ್ಟೇ, ಯಾವ ಆಫೀಸಿಗೆ ಬರಲೇ ಇಲ್ಲ ಅವಳು, ಯಾರೋ ಬುದುಕ ಭಾರಿ ಕಷ್ಟಪಡ್ತಿದ್ದ, ಮನೆ ಬಿಟ್ಟು ಬರಲಕ್ಕೆ ಹೋಗಿದ್ವಿ ಅಂತ ಕೇಳಿದ್ರೆ ಗುಡ್ ಅಂತಾರ? ನೀವು ರೈತರು ಮಾಡಿ ರೈತ ಮಾಡಿ ಅದೇ ಕೆಲಸ ಮಾಡ್ಕೊಂಡಿರು ಅಂತ ಹೇಳ್ತಾರೆ ಅಷ್ಟೇ. ಅದನ್ನ ಒಪ್ಪೋದಿಲ್ಲ ಅವ್ರು. ಏನು ಮಾಡ್ತಾರೆ, ಬೇಕಾದ್ರೆ ಬಿಫೋರ್ ಆಫೀಸ್ ಅವರ್ಸ್ ಮಾಡು, ಆಫ್ಟರ್ ಆಫೀಸ್ ಅವರ್ಸ್ ಮಾಡು, ಆಫೀಸ್ ಅವರ್ಸಲ್ಲೇ ಹೆಲ್ಪ್ ಮಾಡ್ಬೇಕಾರೆ ಏನು ಅದಾಯ್ತಾ? ಯಾರು ಒಪ್ಕೊಂಡು ಕೇಳಿ ಕ್ಲೇಮ್ ಮಾಡಕ್ಕೆ ಬರುತ್ತೆ, ಇವಾಗ ಒಂದಾರು ಕೇಸ್ ಇದೆಯಂಥದ್ದು, ಅಕಸ್ಮಾತ್ ಏನು ಮಾಡ್ಬೋದು ನಿಮಗೆ? ಏನೋ ಒಂದಿಷ್ಟು ಲೇಟ್ ಆಗೋದ, ಕಾರ್ಯ ತುಂಬ ಕಷ್ಟ ಬಿಡೋದು, ಒಂದೇ ಓಕೆ ಅಂತ ಹೇಳ್ತೈತೆ, ಅಭ್ಯಾಸ ಮಾಡಿಕೊಟ್ರೆ ಅದನ್ನೇ ಒಂದು ದಿವಸ ಸರಿ ಅದು. ತುಂಬ ಕಷ್ಟದಲ್ಲಿದ್ದರೂ ಬಿಟ್ಟು ಬಂದೆ, ಬೇಕಾದ್ರೆ ಲೀವ್ ಆಗ್ಲಿಕ್ಕೆ ತಯಾರಿದ್ದೆ ನಾನು ಅಂತ ಹೇಳಿದರೆ ಅವ್ನು ಕನ್ಸಿಡರ್ ಅಲ್ಲಿಗೂ ಕೊಡಬೇಕಾದ್ರೆ ಕೊಡದೇ ಇರಬಹುದು, ಕನ್ಸಿಡರ್ ಮಾಡ್ಬೋದು ಬೇಕಾದ್ರೆ. ಆಯಿತು ನಾಳೆಯಿಂದ ಹೀಗೆ ಮಾಡಬೇಡ ಅಂತ ಹೇಳ್ಬೋದು, ದಿವಸ ಆಗಿ ಮಾಡಕ್ಕೆ ಕೂತ್ಕೊಂಡ್ರೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆಫೀಸ್ ಅವರ್ಸ್ ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅಂದರೆ ಅವನು ಆಫೀಸ್ ಅವರ್ಸ್ ಕೆಲಸ ಅದು, ಅದು ಬಿಡಲಿಕ್ಕೆ ಬರೋದಿಲ್ಲ. ಅದು ಬಿಟ್ಟು ಮಾಡ್ತೀನಿ ಅಂದರೆ ಸಮಾಜ ಸೇವೆಗೆ ಅರ್ಥನೇ ಇಲ್ಲ. ಸಮಾಜ ಇನ್ನೊಬ್ಬನ ಏನು ಮಾಡಿದ, ನಾನು ಸಂಧ್ಯಾನೆ ಮಾಡೋಣಷ್ಟೇ, ಮಗು ಬಿದ್ದೆ ಒದ್ದಾಡ್ತಿದೆ, ನಾನು ಸಂಧ್ಯಾನೆ ಬಿಟ್ಟು ಹೇಳೋದಿಲ್ಲ, ಯಾಕಂದ್ರೆ ಮಗು ಏನಾರಾಗಲಿ ಸಂಧ್ಯಾನೆ ಮಾಡ್ತೇನೆ ಅಂತ. ಅವನು ಇನ್ನೊಬ್ಬ ಮೂರ್ಖ, ಯಾಕೆ ಅಲ್ಲಿ ಏನು ಮಾಡಬೇಕು ಅವನಿಗೆ ಫಸ್ಟು ತೆಗೆದು ಗುಡಿಸ್ಬೇಕು. ಯಾರೇ ಆಗಿರಲಿ ಅವ್ನು ಮೈಲಿ ಮಡಿನೋ ಯಾವುದೇ ಏನಕ್ಕೆ ಪ್ರಶ್ನೆನೇ ಇಲ್ಲ, ಫಸ್ಟ್ ಅವನು ಸೇವ್ ಮಾಡಬೇಕು. ನೀವು ಮಡಿ ಹೋದ್ರೆ ಸ್ನಾನ ಮಾಡಿದ್ರೆ ಬಂದ್ಬಿಡುತ್ತೆ ಅಷ್ಟೇ, ಆ ಪ್ರಾಣ ಸ್ನಾನ ಮಾಡಿದ್ರೆ ಬರೋದಿಲ್ಲ ಮತ್ತೆ ಅಲ್ಲಿ. ಅದು ಪ್ರಯಾರಿಟಿ ನಮ್ಮ ಆ ಕನ್ಫ್ಯೂಷನ್ ಏನು ಮಾಡಿಬಿಡ್ತಾರೆ ಅದನ್ನೇ ಭಾಳ ಬರ್ತಾರೆ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಂ, ಧರ್ಮದ ಆಚರಣೆ ಭಾರಿ ಕಷ್ಟ ಗೊತ್ತಾಯ್ತಾ. ಮಹಾಜನೋ ಏನ ಗತಸ್ಸ ಪಂಥಾ, ಭಾರಿ ಎಚ್ಚರಿಕೆಯಿಂದ ಮಾಡಬೇಕು. ಆ ಕಾಲಕ್ಕೆ ಪ್ರಯಾರಿಟಿ ತಿಳ್ಕೊಳ್ಳೋದಿದೆಯಲ್ಲ ತುಂಬ ಮುಖ್ಯ. ತೀರ್ಥಯಾತ್ರೆ ಇದೆ, ಪಾಠ ಪ್ರವಚನ ಇದೆ. ಆ ಕಾಲಕ್ಕೆ ಜನರಲ್ಲಿ ಏನು ಮಾಡಿಬಿಡ್ತೀವಿ ನಾವೀಗ ಆಪ್ಷನಲ್ಲಿ ತೊಗೊಳ್ತೋಗ್ತೇವೆ. ಶಾಸ್ತ್ರ ಭಾರಿ ಮುಖ್ಯ. ಅವು ಜನಕರಾಜ ಮಾಡಿದ್ದಲ್ಲ ಎಂಥ ಕಮಿಟ್ಮೆಂಟ್ ಇತ್ತು ಅದು, ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಉತ್ತರ ಆಗುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ ನಮಗದು, ಎಷ್ಟೇ ಕೆಡಿದ್ರೂ ಮನಸ್ಸಿಗೆ ಬರೋದಿಲ್ಲ, ಅದೆಲ್ಲ ಏನು ದೊಡ್ಡದು, ನಮ್ಮ ವಿಷಯ ನಿಮಗೇನು ಗೊತ್ತಾಗ ಅಡಿಗೆ ಎಲ್ಲಿ ಬಂದ್ಬಿಡ್ತಾರೆ, ನಮ್ಮ ವಿಷಯ ನಿಮಗೇನು ಗೊತ್ತಾಗುತ್ತೆ ಅಂದ್ಬಿಡ್ತಾರೆ. ಆ ಸ್ಥಿತಿ ಅದು ತಪ್ಪು. ಎಷ್ಟು ಅದು ಅರ್ಥ ಆಯ್ತು ಹೇಳಿದ್ದೆ ನಾನು. ಅವನು ಇವನಲ್ಲ, ತಾಮಸನಲ್ಲ, ತಾಮಸನಲ್ಲ. ಯಾಕಂದ್ರೆ ಅವ್ನು ಇನ್ನೂ ಹೆಲ್ಪಿಂಗ್ ಹೇಳ್ತಾನೆ ಇದೆ, ತಾಮಸನಲ್ಲ. ಕೃಷ್ಣಾರ್ ಪ್ರಬುದ್ಧಿ ಎಲ್ಲ ಸಾತ್ವಿಕನೂ ಅಲ್ಲ. ಎಲ್ಲಿ ಬರ್ತಾನೋ ಅವನಾಗ ರಾಜಸ, ತದ್ವಾನಂ ವಿದ್ಯ ರಾಜಸಂ ಅಂತ ಹೇಳ್ತಾರಲ್ಲ ಹಾಗೆ ಗೊತ್ತ. ಸತ್ಕಾರ ಮಾನ ಪೂಜಾರ್ಥಂ ಡಂಬಾರ್ಥಮೇವ ಚ ಅಪಿ ಡಂಬಾರ್ಥಂ, ಡಂಭ ಅಥವಾ ಸತ್ಕಾರ ಮಾಡಿದಾನೆ ಸನ್ಮಾನ ಮಾಡಲಿ, ಹೆಸರು ಬರಲಿ, ಸಮಾಜ ಸೇವೆಯಿಂದ ಹೆಸರು ಬರಲಿ. ಅದು ಇಲ್ಲದೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವನು ಇದ್ದೇ ಇರುತ್ತೆ, ಹೇಳ್ಕೊಳ್ಳೋದಿಲ್ಲ ಅಷ್ಟೇ. ತದೇವ ಪ್ರಪಂಚಯತಿ ಅಸುರಾದೇ ರೀತಿ ತಥಾ ಶಬ್ದೋ ವಕ್ಷ್ಯಮಾಣ ಸಮುಚ್ಚಯೇ ದೋಷಾಃ ಯೋಗಿನಂ ಯೋಗಿನಂ ವಿಶೇಷೋ ಯೋಗಿನಂ ಪ್ರತಿ ಸುಹೃತ್ವಾದಿಹಿ ಪ್ರತಿ ತಥಾ ಚೋಕ್ತಂ ತಥಾ ಚ ಶ್ರುತಿ ಯಥಾ ಹವೈ ಬಹವಃ ಪಶವಃ ಇತ್ಯಾದಿಕಾ, ಶ್ರುತಿ ಕೂಡ ಹಾಗೆ ಹೇಳುತ್ತೆ ಅಂತ ಕೋಟ್ ಮಾಡಿದರು. ಒಟ್ಟಿನ ಮೇಲೆ ಸುಹೃತ್ವಾದಿಗಳೆಲ್ಲ ಯೋಗ್ಯರ ಸ್ವಭಾವ, ಅರಿತ್ವಾದಿಗಳು ದುಷ್ಟರ ಸ್ವಭಾವ, ಸ್ವಭಾವ ಅವರವ್ರ ಸ್ವಭಾವ ಅವರದ್ದು ಅಂತ ತಿಳ್ಕೊಳ್ಳೋದು ಕೂಡ ಯೋಗಿಯ ಒಂದು ಲಕ್ಷಣ ಅಂತ ಹೇಳಿ ತಿಳ್ಕೊಂಡು ನತು. ಹಾಂ ಹೌದು ಹೇಳ್ಬೋದು, ಇದೇ ಇರೋದೇ ಹೌದು, ಇರೋದೇ ಕೆಟ್ಟವರೇ ಅವರು ಏನು ಮಾಡಿದ್ರೆ ಒಬ್ಬಕ್ಕೆ ತಯಾರಿಲ್ಲ. ಹಾಂ ಡೆಫಿನೆಟ್ ಗೊತ್ತಾಗಲ್ಲ ನಮಗೆ, ಡೆಫಿನೆಟ್ ಗೊತ್ತಾಗೋದು ಕಷ್ಟನೇ. ಆದ್ರೆ ಅಪೇರೆಂಟ್ ಎಷ್ಟು ಗೊತ್ತಾಗಿರುತ್ತೋ ಅಷ್ಟು ತಿಳ್ಕೊಂಡ್ರೆ ಸಾಕು. ನಮ್ಮ ಹುಡುಗ ಭಾರಿ ಬುದ್ಧಿ ಅಂತ ಗೊತ್ತು, ಆನ್ಸರ್ ಸರಿಯಾಗಿ ಬರೋದಿಲ್ಲ, ಏನು ಮಾಡೋಕ್ಕಾಗುತ್ತೆ ಅವನೇ ಈಗ ಏನು ಹೇಳಬೇಕಾಗತ್ತಾಗ, ಫೇಲ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಐ ಆಮ್ ಸಾರಿ ಅಂತಲೇ ಹೇಳಿ ಫೇಲ್ ಮಾಡ್ತಾನೆ. ಯಾತಕ್ಕೆ ಬರೋದಿಲ್ಲ, ನಮ್ಮ ಪ್ರಕಾರ ಬರೆದಿದ್ದಕ್ಕೆ ಕೊಡಬೇಕು ಅಂತಿರೋದ್ರಿಂದ ಐ ನೋ ಪರ್ಸನಲಿ ಭಾರಿ ಬುದ್ಧಿವಂತ ಅಂತ, ನನಗಿಂತ ಬುದ್ಧಿವಂತ ಅಂತ ಗೊತ್ತಿರಬಹುದು, ಆದರೆ ಇಲ್ಲಿ ಮಾತ್ರ ಬರೋದಿಲ್ಲ ಆದ್ದರಿಂದ ಐ ಆಮ್ ಹೆಲ್ಪ್ಲೆಸ್ ಅಂತ ಹೇಳ್ತಾನೆ. ಆ ಥರ ಇನ್ನೊಂದ್ಸರಿ ಕೇಳಿದ್ವಿ, ಯೋಗ್ಯ ಅವನು ಫಸ್ಟ್ ಕ್ಲಾಸ್ ಬರೆದು ಕೂತ್ಕೊಂಡ್ಬಿಟ್ಟಿದ್ದಾರೆ, ಕಾಪಿ ಹೊಡೆದ್ಬಿಟ್ಟಿದ್ದಾರೆ, ಪ್ರೂಫ್ ಇಲ್ಲ ಕಾಪಿ ಹೊಡೆದ ಅಂತ ಹೇಳೋದಕ್ಕೆ ಏನು ಮಾಡಬೇಕಾಗ, ಬಾಸ್ ಮಾಡಲೇ ಬೇರೆ ದಾರಿನೇ ಇಲ್ಲ ಗೊತ್ತಾಯ್ತಾ. ಐ ಆಮ್ ಹೆಲ್ಪ್ಲೆಸ್ ಅಂತ ಹೇಳ್ತಾರೆ, ಗೊತ್ತಿರ ಯೋಗ್ಯ ಅಂತ ಗೊತ್ತಿದ್ರು ಅಡ್ಜಸ್ಟ್ ಆಯ್ತಾರೆ, ಎವಿಡೆನ್ಸ್ ಇಲ್ಲ, ಕಣ್ಣಾರೆ ಖಂಡಿದ್ರು ಕೂಡ ಎವಿಡೆನ್ಸ್ ಇಲ್ಲ ಅವ್ನು ಬಿಟ್ಬಿಡ್ತೇನೆ ಅಂತ ಹೇಳ್ತಾ ಪ್ರೂವ್ ಮಾಡೋಕೆ ಆಗ್ತಾ ಇಲ್ಲ ಅವ್ರ ಕೈಲಿ, ಅದು ನಡೆದಿರೋದೇ ಹಾಗೆ. ಸಮ ಅನ್ನೋದು ಆಚಾರ ಇನ್ನೂ ಒಳ್ಳೆ ನೋಟ್ ಕೊಡ್ತಾರೆ ನೋಡಿ, ಎಷ್ಟು ಅಪೂರ್ವ ಹೇಳ್ತಾರೆ. ಇಷ್ಟು ಮೇ ಸುಮ್ಮನೆ ನೋಡಿಬಿಟ್ರೆ ಸುಹೃನ್ಮಿತ್ರ ರಿದಾಸೀನ ಸಾಧುಷ್ಟೋಪಿಚ ಪಾಪೇಶ್ ಏನು ಕಾಣಿಸುತ್ತೆ ಅಂದರೆ, ಸಾಧು ಪಾಪಾದೀನಾಂ ಪೂಜಾದಿ ಸಾಮ್ಯಂ, ಸಜ್ಜನರಿಗೂ ಪೂಜೆ ಮಾಡಿ ಅಯೋಗ್ಯರಿಗೂ ಪೂಜೆ ಮಾಡಿ ಅಂತ ಅರ್ಥ ಅಲ್ಲ ಅದಕ್ಕೆ, ಆ ರೀತಿ ಸಾಮ್ಯ ಹೇಳ್ತಾ ಇಲ್ಲ ಇಲ್ಲಿ. ತತ್ರ ದೋಷ ಸ್ಮೃತೇಹೇ, ಆ ರೀತಿ ಮಾಡಿದರೆ ಮಹಾಪಾಪ ಅಂತ ಹೇಳಿಬಿಟ್ಟಿದ್ದಾರೆ ಗೊತ್ತಾಯ್ತಾ. ನೋಡಿ ವಾಕ್ಯಗಳು ಹೇಗಿವೆ, ಸಮಾನಾಂ ವಿಷಮ ಪೂಜಾ ವಿಷಮಾನಾಂ ಸಮಾ ತಥಾ ಕ್ರಿಯತೆ ಏನ ದೇವೋಪಿ ಸ್ವಪತಾತ್ ಭ್ರಶ್ಯತೆ ಪುಮಾನ್ ಇತಿ ಬ್ರಾಹ್ಮೇ. ವಿತ್ತಂ ಬಂಧುರ್ವಯಃ ಕರ್ಮ ವಿದ್ಯಾಚೈವ ತು ಪಂಚಮೀ ಏತಾನಿ ಮಾನ್ಯಸ್ಥಾನಾನಿ ಗರಿಯೋ ಹಿ ಉತ್ತರೋತ್ತರಂ ಇತಿ ಮಾನವೇ. ಎಲ್ಲ ಕೇಳಿದ ನೆನಪಾಗತ್ತೆ ಅವನೆಲ್ಲರೂ ಕಡೆಗೆ, ಅಲ್ಲ ಅಲ್ಲ ಅಲ್ಲ, ಔಟ್ ಆಫ್ ಸಿಲೆಬಸ್ ಕೇಳ್ತಾ ಇಲ್ಲ, ಆಗಿರೋದ್ರಲ್ಲಿ ಕೇಳ್ತಿರೋದು ಎಲ್ಲಿದೆ ಅದು. ಕೃಷ್ಣಾವೃತ ಮಾಡಿದ್ರೆ ಸ್ಪಷ್ಟ ಎರಡು ವಾಕ್ಯ ಕೊಟ್ಬಿಟ್ಟಿದ್ದಾರೆ ಆಚಾರ್ಯ, ಇನ್ನೊಂದ್ಸಲ ತೋಟ್ ಮಾಡ್ತಾರೆ. ಸಮಾನಾಂ ವಿಷಮ ಪೂಜಾ ವಿಷಮಾನಾಂ ಸಮಾ ತಥಾ, ನೋಡಿ ಸಮಾನಾಂ ವಿಷಮ ಪೂಜಾ ಅಂದರೆ ಸಮವಾಯ ಪೂಜೆ ಮಾಡಬೇಕಾದ ಯೋಗ್ಯತೆ ಇದೆ, ಅವ್ರಿಗೆ ಸರಿಯಾಗಿ ಮಾಡಲಿಲ್ಲ ಗೊತ್ತಾಯ್ತಾ. ಎಷ್ಟೋ ಉತ್ತಮ ದರ್ಜೆಯಲ್ಲಿ ಮಾಡಬಾರ್ದ ದ್ವಿತೀಯ ದರ್ಜೆ ಮಾಡಿದ, ಅಥವಾ ದ್ವಿತೀಯ ದರ್ಜೆ ಪ್ರಥಮ ದರ್ಜೆ ಮಾಡಿದ. ವಿಷಮಾನಾಂ ಸಮಾ ತಥಾ, ಸಮರಿಗೆ ಸಮವಲ್ಲದ ಪೂಜೆ ಮಾಡೋದು ಗೊತ್ತಾಯ್ತಾ, ಸಮರಲ್ಲದವರಿಗೆ ಸಮವಾದ ಪೂಜೆ ಮಾಡೋದು ಗೊತ್ತಾ, ಅದೇನದು ತಾರತಮ್ಯ ಇಲ್ಲದೆ ಪೂಜೆ ಮಾಡೋದು ಅಂತ ಅರ್ಥ. ಅದು ಮಾಡೋದು ಎಷ್ಟು ತಪ್ಪು ಅಂದರೆ, ಕ್ರಿಯತೆ ಏನ ದೇವೋಪಿ, ಈ ತಪ್ಪನ್ನು ಯಾರು ಮಾಡ್ತಾರೋ ಅವನು ಮನುಷ್ಯರು ಮಾಡಿದ್ರಲ್ಲ, ದೇವತೆಗಳು ಮಾಡಿದರೂ ಕೂಡ ಪನಿಷಬಲ್ ಅಫೆನ್ಸ್ ಅದು. ಗೊತ್ತಾಯ್ತು? ಯೋಗ್ಯತೆ ತಕ್ಕಂತೆ ಗೌರವ ಕೊಡಬೇಕೇ ಹೊರತು ಯೋಗ್ಯತೆ ಮೀರಿ ಕೊಟ್ಟರೆ ಸ್ವಪದಾ ಭ್ರಷ್ಯತೆ ಪುಮಾನ್. ಎಲ್ಲಿ ಒಂದು ದೇವತೆಗಳು ತಪ್ಪು ಮಾಡಿ ಏನಾಗ್ತಾರೆ ಗೊತ್ತಾ, ಅವರು ತಮ್ಮ ಪದವಿಯಿಂದ ಭ್ರಷ್ಟರಾಗ್ತಾರೆ ಅಂತ ಹೇಳ್ತಾ ತಮ್ಮ ಪದವಿ ಕಳ್ಕೊಂಡು ಬಿಡ್ತಾರೆ. ಅಷ್ಟು ದೊಡ್ಡ ಅಫೆನ್ಸ್ ಅದು. ಸೊ ಸಮರಿಗೆ ಸಮರಾಧ ಬ್ರಹ್ಮವಾಯುಗಳು ಸಮ. ಪೂಜೆ ಹೇಗೆ ಮಾಡಬೇಕು ಅವರಿಗೆ? ಅವ್ರ ಜೊತೆ ಗೌಡ ಶೇಷ ಉಂಡ ಅಭಿಷೇಕ ಮಾಡಿಬಿಟ್ಟ ನಡಿ ಅಂತೇಳಿ. ಏನಾಯ್ತು ಅಲ್ಲಿಗೆ? ಏನಾಯ್ತು? ವಿಷಮ ಪೂಜೆ ಆಯಿತು. ಮೇಲ್ನೋಟಕ್ಕೆ ಇವರಿಗೆ ಕಡಿಮೆಯವರಿಗೆ ಸಮ ಹೆಚ್ಚಿನ ಪೂಜೆ ಮಾಡಿದಾಗಾಯ್ತು, ಹೆಚ್ಚಿನವರಿಗೆ ಕಡಿಮೆ ಹೆಚ್ಚು ಕೂಡಿಸಿದಾಗಾಯ್ತು, ಎರಡು ತಪ್ಪು ಮಾಡಿದಾಗಾಯ್ತು. ಒಟ್ಟಿಗೆ ಯಾವ ರೀತಿ ಮಾಡೋಕ್ಕೆ ಬರೋದಿಲ್ಲ ಅನ್ನ ಅರ್ಥ ಮಾಡಿಕೊಂಡ್ರೆ ಸಮಾನಾಂ ವಿಷಮ ಪೂಜಾ ವಿಷಮಾನಾಂ ಸಮಾತಥ ಕ್ರಿಯತೆ ಏನ ದೇವೋಪಿ ಸ್ವಪತಾತ್ ಭ್ರಷ್ಯತೆ ಪುಮಾನ್. ಈ ಕಾನ್ಸೆಪ್ಟ್ ಇಲ್ಲದೆ ಹೋದ ಧರ್ಮರಾಜ ಅಗ್ರ ಪೂಜೆ ಯಾರಿಗೆ ಅಂತ ಕೇಳೋಕ್ಕೆ ಹೋಗಿ ಎಲ್ಲರಿಗೂ ಒಟ್ಟಿಗೆ ಮಂತ್ರಾಳಯಕ್ಕೆ ಪೂಜೆ ಮಾಡಿ ಮೂಲ ಹೋಗ್ತಿತ್ತು. ಅಗ್ರ ಪೂಜೆ ಅನ್ನೋ ಕಾನ್ಸೆಪ್ಟ್ನ ಏನು ತೋರಿಸುತ್ತದೋ? ತಾರತಮ್ಯ ಇದ್ದೇ ಇದೆ. ಯೋಗ್ಯತೆ ತಕ್ಕ ಪೂಜೆನೇ ಹೇಳ್ತಿದ್ದಾರೆ. ಅದಾದ್ರಿಂದ ಈ ರೀತಿ ಕೃಷ್ಣನಲ್ಲಿ ಹೇಳಿದರೆ ಅಗ್ರ ಪೂಜೆ ಮಾಡಿಕೊಂಡಿದ್ದೇ ತಪ್ಪಾಯ್ತಾಗಿದೆ. ಎಲ್ಲರೂ ಒಟ್ಟಿಗೆ ಪೂಜೆ ಮಾಡೋದಕ್ಕೆ ಕೃಷ್ಣನ ಹೇಳಬೇಕಾಯ್ತು, ಹೇಳೋದಿಲ್ಲ. ಆದ್ದರಿಂದ ಗುಣಕ್ಕೆ ತಕ್ಕಂಥ ಪೂಜೆ ಹಾಗಿದ್ರೆ ಅದೇ ಉತ್ತರ, ಇದೇ ಉತ್ತರ. ಸರಿನೋ ತಪ್ಪು ನೀವೇ ಹೇಳಿ. ಈಗ ಈಗ ಕಾಪಿ ಹೊಡೆದವರು ಪಾಸ್ ಆಗ್ತದೆ, ಏನು ಬೆಳಿತೀರ ಅದಕ್ಕಾಗಿದ್ರೆ? ಇವತ್ತು ಎಷ್ಟೋ ದಿನ ಭ್ರಷ್ಟಾಚಾರಿಗಳು ಫಸ್ಟ್ ಕ್ಲಾಸ್ ಆಗಿದ್ದಾರೆ, ಗೊತ್ತಾಯ್ತಿಲ್ಲ. ಹೆಸರು ಆಗೆಲ್ಲ ಹೇಳಕ್ ಹೋಗಬಾರ್ದು. ಅದು ನಮಗೇನು ಗೊತ್ತದಲ್ಲ, ಗೊತ್ತಾಯ್ತಿಲ್ಲ. ಅದು ತಪ್ಪದು, ಯಾಕಂದ್ರೆ ಅದು ಯಾರನ್ನೇ ಹೇಳಿದ್ರು ಕೂಡ ಒಳಗೆ ನಮಗೇನು ಗೊತ್ತಿರಲ್ಲ. ಬರೀ ಮಾಧ್ಯಮಗಳಿಂದ ಮಾತು ಹೇಳಿರ್ತೇವೆ ಹೊರತು ಎಮ್ ಎ ಬಿ ರಾಂಗ್ ಅಷ್ಟೇ. ಅದು ಹೇಳೋಕ್ಕಾಗಲ್ಲ, ಹೆಸರು ಹಿಡಿದು ಯಾರು ಹೇಳೋಕ್ಕೂ ಸಾಧ್ಯನೇ ಇಲ್ಲ. ಅದಕ್ಕೇನು ಹೇಳಬೇಕಾದ್ರೂ ಕೂಡ ವೇದವ್ಯಾಸರು ಮಹಾಭಾರತ ಹೇಗೆ ಬರೀತಾರೆ ಅಂದರೆ ವೆರಿ ಇಂಟ್ರೆಸ್ಟಿಂಗ್. ಅದು ಆ ಜಗತ್ತಿನಲ್ಲಿ ಯಾರು ಆ ರೀತಿ ಬರೋಕ್ಕೆ ಸಾಧ್ಯ ಇಲ್ಲ, ಅದು ಬೇರೆಯವರು ಒಪ್ತಾ ಇರೋದನ್ನು ಬಾರಿನ ಸೊಪ್ತಾರೆ. ಎಲ್ಲೂ ದುರ್ಯೋಧನ ತಾವು ಬೈಲಕ್ಕೆ ಹೋಗೋದಿಲ್ಲ, ಆ ಪಾತ್ರಗಳೆಲ್ಲ ಹೇಳ್ತಾ ಹೋಗ್ತಾರೆ. ಹಾಗೇನೆ ನೋಡಿದವ್ರೆ ಅನ್ಬೇಕು ಅಚ್ಚೆ ಪಾಪಿ ಅನ್ಬೇಕು, ಹೊರತು ಜಡ್ಜ್ ಆಗಿರ್ತಾರೆ ಗೊತ್ತೇ. ಇವಳು ಎಲ್ಲ ಹೇಳ್ತಾ ಹೋಗ್ತಾರೆ, ಉಳಿದು ಕೇಳಿದವ್ರು ಗುಡ್ ಅನ್ಬೇಕು ಅಷ್ಟೇ ಹೊರತು ಅವನೇ ಬೇಕಾದ ಶುರು ಆಗಿಬಿಟ್ರೆ ಜಡ್ಜ್ ಇಟ್ ಪಾಶಿ ಎಲ್ಲ ಅಂತ ಆಗ್ಬಿಡುತ್ತೆ. ಬರೀ ಮಹಾಭಾರತದಂತೆ ಬ್ಯಾಲೆನ್ಸ್ಡ್ ಆಗಿ ಒಬ್ಬ ದುರ್ಯೋಧನಂಥವನ ಬಗ್ಗೆ ಕೂಡ ಬರಿಬೇಕು ಅಂದರೆ ವೇದವ್ಯಾಸರೊಬ್ಬರೇ ಜಗತ್ತಲ್ಲಿ ಎಂದು ಬೇರೆಯವರು ಹೇಳ್ತಾರೆ, ಇಂಟರ್ನೆಟ್ ಅಂಥವರೆಲ್ಲ ಹೇಳ್ತಾರೆ. ಇಂಥ ಬ್ಯಾಲೆನ್ಸ್ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ವೇದವ್ಯಾಸರಿಗೆ ಅವಮಾನ ಮಾಡಿದವನು. ಇಷ್ಟಾದರೂ ಅವ್ರು ಪ್ರೆಸೆಂಟ್ ಮಾಡಬೇಕಾದ್ರೆ ಫ್ಯಾಕ್ಟ್ಸ್ ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ ಹೊರತು ಎಲ್ಲೂ ಕೂಡ ಸಬ್ಜೆಕ್ಟಿವ್ ಮಾತಾಡೋದಿಲ್ಲ. ತಿಳಿತಾ? ಅದನ್ನು ಮೇಂಟೈನ್ ಮಾಡಬೇಕು. ಏನ ಅರ್ಥ ಆಯ್ತಾ? ಆದ್ದರಿಂದ ಕೆಟ್ಟವರು ಒಳ್ಳೆಯವರಾಗಿರ್ತಾರೆ ಎಂಬುದು ಲೋಕದ ಎಲ್ಲರೂ ಕಂಡಿರೋ ಸತ್ಯ. ಅದು ಕೊನೆಗೆ ಅವ್ರು ಒಳ ದುಃಖ ನಿಮಗೇನು ಗೊತ್ತ ಅವ್ರದ್ದು ಒಳಗೆ ಒಳಗೋಗಿ ಕೇಳಿ ಅಯ್ಯೋ ಶುರು ಮಾಡ್ತಾರೆ. ಗೊತ್ತಾಯ್ತಾ? ಅಯ್ಯೋ ನಮ್ಮ ಕತೆ ಹೇಳ್ತೀರಿ ನಮಗೆ ಅನಿಸುತ್ತೆ ನಾವೇ ಎಷ್ಟೋ ವಾಸಿ ಅನಿಸ್ಬಿಡುತ್ತೆ. ಗೊತ್ತಾಯ್ತಾ? ನಮಗೇನು ಅಂಥದ್ದು ಇಲ್ಲದೆ ಹೋದರೂ ಕೂಡ ಮನಸ್ಸಿಗೆ ಆದ ನೋವು ನಮಗಿಲ್ಲ. ಅವ್ರ ಸಂಕಟ ನೋಡಿಬಿಟ್ರೆ ಗೋಳಾಡ್ಬಿಡ್ತಾರೆ. ಎಷ್ಟು ಅನ್ಯಾಯ ಅವ್ರದ್ದೆಲ್ಲ. ಇಷ್ಟ ಆದ ಎಷ್ಟು ಪುಣ್ಯವಂತ ಅನ್ಕೊಂಡಿದ್ದು ಈಗ ಅವನ ಹಣೆ ಬಾರ ನೋಡಿ ಎಷ್ಟು ಮರ್ಯಾದೆ ಹೋಗಿರ್ತದೆ. ಆ ಸಂಭಾವಿತ ಹಾಕಿರ್ತೀವಿ ಮರಣಾದ ತಿರುಚ್ಛತೆ ಸಾವಿಗಿಂತ ಹೊಪ್ಪಳಿಸ್ ಒಳ್ಳೆ ಒಂದು ಕೆಟ್ಟ ಹೆಸರು ಬಂದರೂ ದುಃಖ ಆಗುತ್ತೆ ಅಂತ ಹೊತ್ತಿನಲ್ಲಿ ಅದು ಒಳ್ಳೆಯದಂತ ಯಾರು ಹೇಳಿದ್ರು ನಿಮಗೆ ಫಸ್ಟು? ಆ ಸುಖ ಸುಖ ಅಂತ ಅಲ್ಲೇ ಅಲ್ಲ ಭ್ರಮೆ. ಅದು ಒಂದು ಇದು ವಸ್ತುಗಳಿರೋದು ಭ್ರಮೆ. ಅದು ಅದು ನಿಜವಾಗ್ಲೂ ಬೆನಿಫಿಟ್ ತೊಗೊಂಡ್ರೆ ಉಪಯೋಗ ಇದೆ ಹೊರತು ಶೋ ಅವೆಲ್ಲ ತೊಗೊಂಡು ಏನು ಮಾಡ್ತೀರಿ? ಅದರಿಂದ ನಾವು ಕೆಟ್ಟವ್ರು ಒಳ್ಳೆಯವರಾಗಿದ್ದಾರೆ ಅಂತನೋ ಒಳ್ಳೆಯವ್ರು ಕಷ್ಟಪಡ್ತಾರೆ ಅಂತನೋ ತಿಳ್ಕೊಂಡು ಒಳ್ಳೆತನ ಕೆಟ್ಟತನ ನಾವು ಈಕ್ವಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಗುಡಾನು ಸಾರಿಣೀಂ ಪೂಜಾಂ ಸಮಾಂ ದೃಷ್ಟಿಂಚ ಮತ್ತೆ ಹಾಗಿದ್ದರೆ ನಮಗೇನು ಸ್ವರೂಪ ಗೊತ್ತಿಲ್ಲಪ್ಪ, ಹೇಗೆ ಪೂಜೆ ಮಾಡಬೇಕೀಗ? ಮುಂದಿನ ಪ್ರಶ್ನೆ. ಸ್ವರೂಪ ಗೊತ್ತು, ನಮಗೆ ಗಾಬರಿ ಆಯ್ತು, ಯಾರು ಮಾತಾಡ್ಸೋಕ್ಕೆ ಬರೋದು, ಬರೀಚೆ ಆಗುತ್ತಪ್ಪ ಹೆಚ್ಚು ಕಡಿಮೆ ಆಗಕ್ಕೆ ಅರ್ಥ ಅಂತೇಳಿ ಸುಮ್ಮನೆ ಇರಬೇಕಾಗತ್ತೆ. ಹಾಗೆ ಮಾಡಬೇಡಿ, ಹೊರಗಿನ ಕ್ರೈಟೀರಿಯಾ ಇದೆ ಅಂತ ಹೇಳ್ತಾರೆ. ಹೊರಗೆ ಒಂದರಲ್ಲಿ ಪರಮಾತ್ಮ ಕೊಟ್ಬಿಟ್ಟಿದ್ದಾನೆ. ಏನಂತ ವಿದ್ಯಾರ್ಥಿ ಬುದ್ಧಿವಂತ ದಾಟ ನಮಗೆ ಗೊತ್ತಿಲ್ಲ, ಬರೋದು ಪೇಪರ್ ಎದುರುಗಡೆ ಇದೆ, ಅದ್ಮೇಲೆ ವ್ಯಾಲ್ಯೂ ಮಾಡಿ ಅಷ್ಟೇ ಹೊರತು ಅವ್ನ ಮನೆಗೆ ಹೋಗಿ ಅಲ್ಲಿ ಬ್ಯಾಕ್ಗ್ರೌಂಡ್ ತಾರು ಸ್ಟಡಿ ಮಾಡಬೇಕಾಗಿಲ್ಲ. ನೀವು ಪೇಪರ್ ನೋಡಿದರೆ ಸಾಕು. ನಿಮ್ಮ ಎದುರಿಗೆ ಏನಿದೆ ಈಗ? ವಿತ್ತಂ ಬಂಧು ವಯಃ ಕರ್ಮ ವಿದ್ಯಾ, ಇವನ್ನ ನೋಡಿ ಬೆಲೆ ಕೊಡಿ ಅಷ್ಟೇ. ವಿತ್ತಂ ಫಸ್ಟ್, ಅವನ ಸಂಪತ್ತು ಎಷ್ಟಿದೆ ಅದ್ರ ಮೇಲೆ ಗೌರವ. ಆಮೇಲೆ ಬಂಧು ಬಂಧುತ್ವ, ಅದು ಗೌರವ. ವಯಃ ವಯಸ್ಸು ನೋಡಿಕೊಂಡು ಮತ್ತೆ ಸೀರಿಯಸ್ ಎಚ್ಚರಿಸಿ ಬರ್ತಾರಲ್ಲ ವಯಃ, ಅದು ವಯಃ. ಆಮೇಲೆ ಕರ್ಮ, ಅವ್ರ ಸಾಧನೆ, ಕರ್ಮ ಅಂದರೆ ಸಾಧನೆ ಅಚೀವ್ಮೆಂಟ್ ಏನು ಅದನ್ನು ನೋಡು. ಆಮೇಲೆ ವಿದ್ಯಾ, ಅವ್ರು ಎಷ್ಟು ಜ್ಞಾನಿಗಳಾಗಿದ್ದಾರೆ ನೋಡು ಅಂಥೇಳಿ ಇದು ಐದು ಕಾರಣಗಳು ಅಂತ ಹೇಳಿಬಿಟ್ಟು. ವಿತ್ತಂ ಬಂಧು ವಯಃ ಕರ್ಮ ವಿದ್ಯಾ, ಎಷ್ಟು ಸಿಂಪಲ್ ಆಗಿದೆ, ಎಷ್ಟು ಪವರ್ಫುಲ್ ಆಗಿದೆ. ಶ್ರೀಮಂತ, ಬಂಧು, ವೃದ್ಧ, ಆಮೇಲೆ ಸಾಧಕ, ಜ್ಞಾನಿ, ಇದನ್ನು ನೋಡ್ಕೊಂಡು ಗೌರವ ಕೊಡಿ. ಒಂದು ಪ್ರಶ್ನೆ ಬಂತಾಗ ಇವೆರಡು ಫಿಫ್ಟಿ ಎಲ್ಲ ಟ್ವೆಂಟಿ ಟ್ವೆಂಟಿ ಕೊಡ್ಲಿಕ್ಕಾಗುತ್ತಾ ಅಂತ ಕೇಳಿದರೆ ಇಲ್ಲ. ಏತಾನಿ ಮಾನ್ಯ ಸ್ಥಾನಾನಿ, ಗೌರವ ಕೊಡೋಕ್ಕೆ ಐದು ಕಾರಣ ಇದೆ, ಆದರೆ ಎಲ್ಲವೂ ಈಕ್ವಲ್ ಅಲ್ಲ. ಗರಿಯೋ ಎದ್ದದ ಉತ್ತರಂ ಇವಿಗೆ ಉತ್ತರೋತ್ತರಂ. ಒಬ್ಬ ಐದು ಜನ ಬಂದುಬಿಟ್ರಪ್ಪ ಈಗ ಸಿಂಪಲ್. ಈಗ ಒಬ್ಬನು ಭಾರಿ ಶ್ರೀಮಂತ ಬಂದ, ಒಬ್ಬನು ಬಂಧು ಬಂದುಬಿಟ್ಟ, ಒಬ್ಬನು ವೃದ್ಧ ಬಂದ, ಒಬ್ಬ ಸಾಧಕ ಬಂದ, ಜ್ಞಾನಿ ಬಂದುಬಿಟ್ಟ. ಅವ್ರು ಫಸ್ಟ್ ಯಾರಿಗೆ ಕೊಡಬೇಕು ಅಂದರೆ ಜ್ಞಾನಿಗೆ ಕೊಡಿ. ಅಲ್ಲಿಂದ ಶುರುವಾಯಿತು ಫಸ್ಟ್ ಜ್ಞಾನಿ. ಅವನು ಏನಿಲ್ಲ, ನಾಲ್ಕು ಇಲ್ಲ, ಅವನು ಬಂದು ಅಲ್ಲ ಇದು ಅಲ್ಲ, ಚಿಕ್ಕ ಹುಡುಗ ಶುಕಾಚಾರ್ಯರು ಬಂದರು ಗೊತ್ತಾಯ್ತು, 8000 ವರ್ಷ ಮುಂದೆ ಎದ್ದು ನಿಂತ್ಕೊಂಡ್ರು ಅವರು ಹೇಳಿದ್ದಾರೆ. ಜ್ಞಾನ ಒಂದೇ ಕೌಂಟ್ ಆಯ್ತು. ಆಮೇಲೆ ಅದಿಲ್ಲದೆ ನೆಕ್ಸ್ಟ್ ಯಾವ್ದು ಕೊಡಬೇಕೀಗ ಕರ್ಮ, ಏನು ಅಚೀವ್ಮೆಂಟ್ ಮಾಡಿದ್ದಾರೆ ನೆಕ್ಸ್ಟ್ ಅದು. ಆಮೇಲೆ ನೆಕ್ಸ್ಟ್ ಯಾವ್ದು ನೋಡಬೇಕು, ವಯಸ್ಸು. ವಯಸ್ಸು ಆಮೇಲೆ ಅದು ಕಡಿಮೆ ಆದರೆ ಬಂಧುತ್ವ, ಅದು ಕಡಿಮೆ ಲೋಯೆಸ್ಟ್ ವಿತ್ತ. ನಮ್ಮದು ಹೈಯೆಸ್ಟ್ ವಿತ್ತ ಇವತ್ತು ಓದ್ತಾರೆ. ಶ್ರೀಮಂತ ಆದರೆ ಬರಾಕೊಂಡು ಮಾ ಎಷ್ಟೋ ಸತಿ ಮಂಗಳಗಳು ಮಾಡಿರ್ತಾರೆ, ತಮಾಷೆ ಅಂದರೆ ಮಾಡ್ತೇವೆ. ದೊಡ್ಡ ದೊಡ್ಡ ಇದರಲ್ಲಿ ಮಾಡಿರ್ತಾರೆ ಪಾಪ. ಅವರೇನು ಮಾಡಿರ್ತಾರೆ, ಡೋದರ್ಸ್ ಇರ್ತಾರೆ, ಅವರಿಗೆ ಒಳ್ಳೆ VIP ಟ್ರೀಟ್ಮೆಂಟ್ ಇರ್ತದೆ. ವಿದ್ವಾಂಸರಿಗೆ ಥರ್ಡ್ ಫ್ಲೋರ್ಗೆ ಹೋಗಿ ತಗೊಳಿಸಿರ್ತಾರೆ ಪಾಪ. ನೋಡಿದ್ದೇನೆ ಅದನ್ನು, ಅವ್ರು ಹಣ್ಣು ಹಣ್ಣು ಬದುಕರು ಥರ್ಡ್ ಫ್ಲೋರ್ ಹತ್ಕೊಂಡು ಹೋಗಬೇಕು. ಇವರು ಫಸ್ಟ್ ಕ್ಲಾಸಲ್ಲಿ ಕೂಡಿಸಿಬಿಟ್ಟು ಟ್ರೀಟ್ಮೆಂಟು, ಅಂದರೆ ಹಣ ಕೊಟ್ಟವ್ರಿ ಬೇರೆ 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 ಬಂದಾಗಲಿಲ್ಲ. ಇನ್ಫ್ಯಾಕ್ಟ್ ಅವರೇ ಲೈಕ್ ಮಾಡಲ್ಲ ಅದನ್ನು. ಎಷ್ಟೋ ಸತಿ ಭಾರಿ ಡೊನೇಷನ್ ಕೊಡೋರಿಗೆ ತಮಗೆ ಪ್ರತಿಷ್ಠೆ ಬೇಕು ಲೈಕ್ ಮಾಡೋದಿಲ್ಲ ಅವರು, ತಿಳಿತಿಲ್ಲ. ಆದರೂ ಕೂಡ ಏನು ಮಾಡ್ತಾರೆ, ಇನ್ನೂ ಮತ್ತೊಮ್ಮೆ ಕೊಡಲಿ ಅಂತ ಮಾಡಿಬಿಟ್ಟು ತಪ್ಪಾಗಿಬಿಡುತ್ತೆ. ಅದು ತಪ್ಪದು, ಅದನ್ನು ಒಪ್ಪೋದಿಲ್ಲ ಶಾಸ್ತ್ರ. ಮೊದಲು ಲೋಯೆಸ್ಟ್ ಅದು, ಗೌರವ ಕೊಡಿ ಲೋಯೆಸ್ಟ್ ಅದು. ನೆಕ್ಸ್ಟ್ ಯಾವುದು, ಬಂಧುತ್ವ. ಬಂಧುತ್ವ ಅಪ್ಪ ಭಾರಿ ಬಡವ, ಇನ್ನೊಬ್ಬನೇ ಅವನ ಭಾರಿ ಶ್ರೀಮಂತ. ಆದರೆ ಇಬ್ಬರು ಜೊತೆ ಬಂದಾಗ ತಂದೆ ಗೌರವ ಕೊಡಬೇಕೇ ಹೊರತು ಅವರಿಗಲ್ಲ. ಆಮೇಲೆ ವಯಸ್ಸು, ಇಲ್ಲಿ ನೋಡಿ, ಶ್ರೀಮಂತಿಗೂ ಕಾಮನ್, ಬಂಧುತ್ವ ಕಾಮನ್. ಇಬ್ಬರು ಬಂಧುಗಳಿದ್ದಾರೆ, ಈಗ ಇಬ್ಬರು ಬಂಧುಗಳಿದ್ದಾರೆ, ಅದರಲ್ಲಿ ವಯಸ್ಸಾದವರಿದ್ದಾರೆ. ಯಾರಿಗೆ ಗೌರವ ಕೊಡಬೇಕಾಗ, ವಯಸ್ಸಾದವರು ಕೊಡಿ. ಉಳಿದೆರಡು ಕಾಮನ್, ಅವರು ಮೂರು ಕಾಮನ್. ಈಗ ವಿತ್ತ ಬಂಧು ವಯ ಕಾಮನ್, ಆದರೆ ಕರ್ಮ ಜಾಸ್ತಿ ಮಾಡಿದ್ದಾರೆ ಅದರಲ್ಲಿ ಸಾಧಕ, ಅವರಿಗೆ ಜಾಸ್ತಿ ಕೊಟ್ಟರು. ಇನ್ನು ನಾಲ್ಕು ಕಾಮನ್, ಒಬ್ಬ ಜ್ಞಾನಿ ಅವನಿಗೆ ಕೊಟ್ಟರು. ಯಾವುದೂ ಇಲ್ಲ, ಬರೀ ಜ್ಞಾನಿ. ಮತ್ತೆ ಅವನಿಗೆ ಬಂತು, ಮತ್ತೆ ಬರೀ ಜ್ಞಾನಕ್ಕೂ ಬಂತು, ನೆಕ್ಸ್ಟ್ ಬರೀ ಸಾಧನೆಗೆ ಬಂತು, ಅವನ ವಯಸ್ಸೇ ಬಂತು, ಬಂಧುತ್ವ ಬಂತು, ವಿತ್ತ ಬಂತು. ನಮ್ಮದು ಮೊದಲು ವಿತ್ತ, ಸೆಕೆಂಡು ವಿತ್ತ, ಥರ್ಡು ವಿತ್ತ, ನಾವು ಐದನೇದು ವಿತ್ತಾನೆ, ಅದು ತಪ್ಪಾಗಿಬಿಡ. ಅವನೇನು ಮಹಾ ಅಪರಾಧಿ ಆಗಿದ್ದರೂ ಕೂಡ, ಕ್ರಿಮಿನಲ್ ಆಗಿದ್ದರೂ ಕೂಡ ಗೌರವ ಪದ್ಧತಿ ಇದೆ, ಭಾರಿ ತಪ್ಪದು. ಏತಾನಿ ಮಾನ್ಯ ಸ್ಥಾನಾನಿ ಆ ಒಬ್ಬ ಯಾವುದು, ಅಲ್ಲ 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 ಅಲ್ಲ, ಒಬ್ಬರು ಬರೀ ಶ್ರೀಮಂತ ಇದ್ದಾನೆ, ಹೆಬ್ಬೆಟ್ಟು ಓದ್ತಾನೆ ಅಷ್ಟೇ. ಅವನು ಬರೀ ಶ್ರೀಮಂತ, ಎಷ್ಟು ಜನ ಇಲ್ಲ ಅಂತ. ಏನು ಸಾಧಕರಲ್ಲ, ಹೈ ಕ್ಲಾಸ್ ಗುಂಡ, ಗೊತ್ತಾಯ್ತಾ. ಯಾವ ಲಿಕರ್ ಮಾಡ್ತಿರ್ತಾನೆ, ಲಿಕರ್ ಮಾಡ್ತಿರ್ತಾನೆ, ಭಾರಿ ಶ್ರೀಮಂತ. ನಮ್ಮ ಜನ ಡೊನೇಷನ್ ಕೈ ಮುಗೊಂಡು ಡೊನೇಷನ್ ಕೊಡಿ ಅಂತ ಕೇಳೋಕೆ ಹೋಗೋದು, ಎಷ್ಟು ಮರ್ಯಾದೆ ಹೋಗುತ್ತೆ ಅದರಿಂದ. ಅವನೇನು ತಿಳ್ಕೊತ ನೋಡಿದ್ರ, ನಿಮ್ಮ ಇದಕ್ಕಿಂತ ನನ್ನ ದುಡ್ಡೇ ಜಾಸ್ತಿ ಅಂತ ಅನ್ಕೊಳ್ಳೋದಿಲ್ಲ ಅವನು, ಯಾಕೆ ಅನ್ಕೋಬಾರ್ದು. ಆಮೇಲೆ ಬಂಧುತ್ವ, ಬಂಧುತ್ವ ಬಂಧು ಶ್ರೀಮಂತನಾಗಿರ್ಬೇಕಾಗಿಲ್ಲ ಬಂಧು. ವಯಸ್ಸು, ವಯಸ್ಸು ಕೂಡ ಹಾಗೇನೆ. ವಯಸ್ಸಾದ ಬಿದ್ದು ಮಾತ್ರಕ್ಕೆ ಏನೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಯಸ್ಸಾದ್ರಲ್ಲಿ ಒಳ್ಳೆಯವರು ಅಂತೇನೇ ಇಲ್ಲ, ಒಳ್ಳೆಯವರಲ್ಲಿ ಇಬ್ಬರು ಬರ್ತಾರೆ, ವಯಸ್ಸಾದವ್ರು ಬಂದರೆ ಅವ್ರಿಗೆ ಕೊಡಿ, ಗೊತ್ತಾಯ್ತು. ಅದು ಇದನ್ನು ಈ ಪಾಂತ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಇಡೀ ದೇಶ ಉದ್ಧಾರ ಆಗಿಬಿಡುತ್ತೆ. ಇಬ್ಬರಿಗೆ ಪ್ರಿಫರೆನ್ಸ್ ಕೊಡಬೇಕು ಹೌದಲ್ಲೋ, ಮೆರಿಟ್ ಕಾಮನ್. ಅದರಲ್ಲಿ ನೋಡಿ, ಸೆಲೆಕ್ಷನ್ ಮಾಡಿ, ರಿಸರ್ವೇಷನ್ ಕೊಡಿ, ಎಷ್ಟು ಅನುಕೂಲ ಆಗುತ್ತೆ ಗೊತ್ತಾಗ. ಇಬ್ಬರು ಸೇಮ್ ಮೆರಿಟ್ ಇದ್ದಾರೆ, ಆದರೆ ಅಪ್ಲೈ ಮಾಡಿದರೆ ಪೂರ್ತಿ ನ್ಯಾಯ. ಅದು ಇದು ಲೋ ಎಷ್ಟೋ ಹೈ ಎಷ್ಟು, ಒಂದೇ ಕಾರಣಕ್ಕೆ ಅಪ್ಲೈ ಮಾಡಿಬಿಟ್ರೆ ತಪ್ಪಾಗುತ್ತೆ. ಅದು ಎರಡರಲ್ಲಿ ಎರಡು ಈಕ್ವಲ್ ಆದಾಗ ಒಂದು ಗೌರವ ಕೊಟ್ಟರೆ ತಪ್ಪಲ್ಲ. ಅಲ್ಲಿ ವಯ, ಆಮೇಲೆ ಇವಾಗ ಸೀನಿಯಾರಿಟಿ, ಇಲ್ಲಿ ವಯ ಅಂದರೆ ಸೀನಿಯಾರಿಟಿ. ಇದು ಪ್ರಮೋಷನ್ಲಿ ಯಾರಿಗೆ ಕೊಡಿ, ಹ್ಯಾಕ್ ಕೊಡ್ತಾರೆ, ಕೆಲವು ಸೀನಿಯರ್ ಗ್ಯಾಲಟಿ ನಡೀತಿದೆಯಲ್ಲ, ಕೊಟ್ಟಿರೋದು ಸೀನಿಯಾರಿಟಿ. ಆಮೇಲೆ ಕರ್ಮ ಸಾಧನೆ, ಇಲ್ಲ ಅಚೀವ್ಮೆಂಟ್ ಜಾಸ್ತಿ ಇತ್ತು ಅಂತ ಕಾರಣ ಕೊಡ್ತಾರೆ ಅವರಿಗೆ, ಅಚೀವ್ಮೆಂಟ್ ಜಾಸ್ತಿ ಇತ್ತು. ಮೆರಿಟ್ ಅಂದ್ರೆ ಏನದು, ಮೆರಿಟ್ ಅಂದ್ರೆ ಏನೀಗ, ಕರ್ಮನೂ ಮೆರಿಟ್ಟು ವಿದ್ಯಾನೂ ಮೆರಿಟೆ. ಅದು ಮಾಡ್ತಾ ಮಾಡಬಹುದು ಅಂತ ಹೇಳ್ತಾರಲ್ಲ, ಅದು ನಮ್ಮ ಶಾಸ್ತ್ರ ಪ್ರಕಾರ ಮಾಡಬಹುದಲ್ಲ ಅಲ್ಲ. ಅದಕ್ಕೆ ಮತ್ತೆ ಕೇಸ್ ಬೇಕೀಗ, ಯಾವ ಕೇಸಲ್ಲಿ ಮೆರಿಟ್ ಬೇಕು, ಯಾವ ಕೇಸಲ್ಲಿ ಇರಬೇಕು ಅದನ್ನು ನೋಡ್ತಾರೆ ಫಸ್ಟ್. ಮೆರಿಟ್ನಲ್ಲೂ ಕೂಡ ಇಷ್ಟರಲ್ಲಿ ನೋಡಬೇಕಾದ್ರೆ ಪರ್ಟಿಕ್ಯುಲರ್ ಕೇಸನ್ನು ಜನರಲ್ ಆಗಿ ಹೇಳಕ್ ಬರಲ್ಲ, ಸಾಧನೆ ವಯಸ್ಸು ಎಲ್ಲ ಕಂಬೈನ್ ಆಗಿರ್ಬೋದು, ನಮ್ಗೆ ನೋಡಕ್ ಮೆರಿಟ್ ಇರ್ಬೋದು, ಬೇರೆ ಕಡೆ ಏನೋ ತಪ್ಪಾಗಿರ್ಬೋದು, ಅದೆಲ್ಲ ನೋಡಕ್ಕೆ ಒಂದು ಕಮಿಟಿ ಇರುತ್ತೆ. ಅದು ಕಮಿಟಿ ಅಂತ ಯಾತಕ್ಕೆ ಮಾಡ್ತಾರೆ, ಅದೇ ಕೆಲಸ ಇಟ್ಕೊಂಡು ನೋಡ್ತಾರೋ. ಮತ್ತೆ ಪರಿಜ್ಞಾನ ಇರುತ್ತೆ, ಎಲ್ರಿಗೂ ಅದ್ರ ಬಗ್ಗೆ ಕೇಳಿದ್ ಮಾತಾಡೋದು ಬೇರೆ, ಇದು ಮಾತಾಡೋದು ಬೇರೆ ಆಗುತ್ತೆ. ವಿಜೈವತು ಪಂಚಮಿ, ಅದಕ್ಕೆ ಮಹಾಭಾರತದಲ್ಲಿ ಬರುತ್ತೆ, ಭಾರಿ ತಮಾಷೆ ಬರುತ್ತೆ. ಒಂದು ಹಾವು ಇತ್ತು, ಅಡುಗೆ ಮಾಡಿ ಇಟ್ಟಿದ್ರು ಪಾಪ, ರುಣಾಧರ ಬ್ರಾಹ್ಮಣರಿಗೆ ಹೇಳಿದರು ಊಟಕ್ಕೆ ಅಡುಗೆ ಮಾಡಿಟ್ಟಿದ್ರು. ಅವಾಗ ಏನಾಯಿತು, ಆ ಒಂದು ಹಾವು ಹದ್ದು ಕತ್ಕೊಂಡು ಹೋಗ್ತಾ ಇತ್ತು, ಕಚ್ಕೊಂಡು ಹೋಗ್ತಾ ಇತ್ತು, ಹಾವು ಕೊಂದ್ಬಿಟ್ಟಿದೆ ಹಾವನ್ನು. ಆ ಹಾವು ವಿಷ ಅದರಲ್ಲಿ ಬೀಳುತ್ತೆ, ಯಾವುದರಲ್ಲಿ, ಇದರಲ್ಲಿ. ಒಬ್ಬ ಯಾರಿಗೂ ಗೊತ್ತಿಲ್ಲ, ಅದು ಬಳಸಿ ನೂರಾಧರ ಬ್ರಾಹ್ಮಣ ಸತ್ತೋಗ್ಬಿಡುತ್ತ, ಗೊತ್ತಾಯ್ತಾ. ಇಲ್ಲಿ ಈಗ ಕೇಸ್ ಇರೋದು, ಯಮದೇವರ ಹತ್ತಿರ ಕೇಸ್ ಹೋಯ್ತು. ಈಗ ಈ ಪಾಪ ಯಾರಿಗೆ ಕೊಡಬೇಕೀಗ, ಇಷ್ಟೇನ ಬ್ರಹ್ಮಹತ್ಯೆ ಮಾಡಿದ ಪಾಪ ಯಾರಿಗೆ ಕೊಡಬೇಕು? ಹಾವಿಗೆ ಕೊಡಬೇಕಂದ್ರೆ ಹಾವಿಗೆ ಕೊಡೋ ಚಾನ್ಸೇ ಇಲ್ಲ, ಯಾತಕ್ಕೆ ಮಹಾಭಾರತದ ಅನುಶಾಸನ ಪದ ಮೊದಲೇ ಕಥೆನೇ ಅದು, ಗೊತ್ತಾಯ್ತು. ಹಾವಿಗೆ ಕೊಡೋಗಿಲ್ಲ, ಯಾತಕ್ಕೆ, ಸತ್ತು ಬಿಡು, ಪರಿಜ್ಞಾನ ಇದೆ ಅದಕ್ಕೆ. ಹತ್ತಿಗೆ ಪಾಪ ತರಿಸ್ತಾರೆ, ಫುಡ್ ತೊಗೊಂಡು ಹೋಗ್ತಾ ಇದೆ ಅಷ್ಟೇ. ಆಮೇಲೆ ಯಜಮಾನನಿಗೆ ಪಾಪ ಅವನಿಗೆ ಅದು ಗೊತ್ತೇ ಇಲ್ಲ, ಏನಾಗಿದೆ ತಿಳುವಳಿಕೆನೆ ಇಲ್ಲ. ಬಡಿಸಿದವರಿಗೆ ಆ ತಿಳುವಳಿಕೆನೂ ಇಲ್ಲ, ಮತ್ತೆ ಯಾರಿಗೆ ಕೊಡಬೇಕು? ಅವಾಗ ಹೇಳಿದ್ರಂತೆ, ಯಾರು ಇದನ್ನು ಬೈತಾರೆ ನೋಡಿ, ಯಾರನ್ನಾರು ಅವ್ರಿಗೆ ಕೊಡು ಅಂತ ಹೇಳಿದ್ರೆ ಗೊತ್ತಾಯ್ತಿಲ್ಲ, ಸುಮ್ಮನೆ ಬೈದು ಬಿಡ್ತಾರಲ್ಲ, ಅವರಿಗೆ ಪಾಪ ಹಾಕಿಬಿಟ್ರಾಯ್ತು. ಆ ಯಜಮಾನದೇ ದಡ್ಡ ಪಾಪ ಅಂತ ಕೆಲವರು ಹೇಳಿದರು, ಅವ್ರು ಆ ಪಾಪ ಅವ್ರಿಗೆ ಹೋಯ್ತು. ಯಾಕೆ ಅವ್ನು ಗೊತ್ತಿಲ್ಲದೆ ಮಾತಾಡ್ತಾರೆ, ಅದು ಇಂಪಾರ್ಟೆಂಟ್. ಅದು ಯಾವನೇ ತಿಳುವಳಿಕೆ ಇಲ್ಲದ ಬಗ್ಗೆ ಕಮೆಂಟ್ ಮಾಡ್ತಾನೋ ಅವನು ಅಪರಾಧಿ ಅಂತ ಅರ್ಥ, ತಿಳಿತಿಲ್ಲ. ಅದು ಧರ್ಮ ಧರ್ಮ ಭಾಳ ಸೂಕ್ಷ್ಮ, ನೋಡೋದಕ್ಕೆ ಅದು ಉತ್ತರ ಕೊಡೋದು ಭಾರಿ ಕಷ್ಟದ ಕೆಲಸ. ಬಟ್ ಸಿಂಪಲ್ ಆಗಿದೆ. ಉಡಿದವ್ ನಮಗೆ ಗೊತ್ತಿಲ್ಲ ಅಂತ ಹೇಳೋದು ಬಂದು ಏನು ಮಾಡಿಬಿಟ್ಟ ಅವನು ತಂದು ದೇವ್ರದ ಅವನು ಯಜಮಾನ ಇದ್ದಾನೆ. ಅವನು ಆಗಿನ ಕಂಡ್ರೆ ಆಗ್ತಿದ್ದಿಲ್ಲ, ಊಟ ಆಗ್ತಿರೋದು ಎಷ್ಟೇ ಬ್ರಾಹ್ಮಣಕ್ಕೆ ಕೊಂದ್ಬಿಟ್ಟ ಗೊತ್ತ ಅವನು ಪಾಪಿಷ್ಟ ಅಂತ ಬೈದ. ಇದು ಪಾಪ ಬಂತು ಹೇಳಿತಾ ಆದ್ರೆ ಇವ್ರು ಆಮೇಲೆ ಇದನ್ನು ಬೈದ ಹದ್ದನ್ನು ಹದ್ದು ಅದೇ ದಾರಿಯಲ್ಲಿ ಹೋಗ್ಬೇಕು ಆಹಾರ ತಗೊಂಡು ಅವ್ನು ಇನ್ನೊಬ್ರು ಬೈದ ಅದನ್ನು ಬೇರೆ ದಾರಿ ಇದ್ದಿಲ್ಲ ಅಂತ ಕೇಳಿದ. ಇದೆಲ್ಲ ಹೇಳ್ತಾ ಹೋದ್ರೆ ಇದು ಪಾಪ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ ಥರ ಮಾಡಬಾರ್ದು. ಅದಕ್ಕೆ ನಾವು ಇಂದು ಕೂಡ ಏನು ಮಾಡಬಾರ್ದು, ಒಬ್ಬ ಸ್ವರೂಪ ಗೊತ್ತಿದ್ದ ಮಾತಾಡೋದಕ್ಕೆ ಹೋಗಬಾರ್ದು. ವಿತ್ತ ಇದು ಆಗೋದ್ ಗೊತ್ತಿಲ್ಲ ಅಂದರೆ ಇಷ್ಟೆಲ್ಲ ಕಾರಣ ಕೊಟ್ಟಿರೋದು. ವಿತ್ತಂ ಬಂಧು ಕರ್ಮ ವಯಃ ಕರ್ಮ ವಿದ್ಯಾ ಚೈವತು ಪಂಚಮಿ ಏತಾನಿ ಮಾನ್ಯ ಸ್ಥಾನಾನಿ ಗರಿಯೋಹಿ ಉತ್ತರೋತ್ತರ. ಇವಿಷ್ಟು ಮಾನ್ಯ ಸ್ಥಾನಗಳು ಎಲ್ಲವೂ ಈಕ್ವಲ್ ಅಲ್ಲ, ಉತ್ತರೋತ್ತರ. ವಿತ್ತಕ್ಕಿಂತ ಬಂಧುತ್ವ ಶ್ರೇಷ್ಠ, ಬಂಧುತ್ವಕ್ಕಿಂತ ವಯಸ್ಸು ಶ್ರೇಷ್ಠ, ವಯಸ್ಸಿಗಿಂತ ಕರ್ಮ ಶ್ರೇಷ್ಠ, ಕರ್ಮಕ್ಕಿಂತ ವಿದ್ಯಾ ಶ್ರೇಷ್ಠ. ಈ ಅರ್ಥದಲ್ಲಿ ಕೂಡಿಸಿದಂತೆ ಮನುಸ್ಮೃತಿಯ ಇತಿ ಮಾನವೇ ಮನಸ್ಸು ಇವತ್ತು ಸಿಗುತ್ತೆ ಶ್ಲೋಕ. ಇದೆಲ್ಲ ತಿಳ್ಕೊಂಡ್ರೆ ಸರಿ, ನಾಳೆ ಮುಂದಿನ ಭಾಗ ಬರೀ ಇನ್ನೂ ತುಂಬ ಇದೆ ಅದಕ್ಕೆ. ಅಲ್ಲಲ್ಲ, ಮಹಾಭಾರತದ ಕತೆ ಅದು, ಅದು ಸುಮ್ಮನೆ ಹೇಳಿದ್ದಲ್ಲ. ಬರುತ್ತಾಗ ಎಲ್ಲರೂ ವಾದ ಮಾಡ್ತಾರೆ, ಅದು ಸ್ವಲ್ಪ ಹೇಳಿದ್ದಷ್ಟೇ. ಅವನ ಮಾವಿನ ಹೇಳ್ತಾರೆ, ಅವಂದವ್ ನಂದೇನು ತಪ್ಪು ಅಂತ ಕೇಳುತ್ತದ. ಆಮೇಲೆ ನಿನ್ನ ಕೈ ಎಲ್ಲರೂ ಕೇಳ್ತಾ ಹೋಗ್ತಾರೆ, ಎಲ್ಲ ಹೇಳ್ತಾ ಹೋಗ್ತಾರೆ, ಕೊನೆಗೆ ಯಾರು ತಪ್ಪು ಅಂತ ಹೇಳ್ತಾರೆ. ಈ ರೀತಿ ಓಂ ಜನ್ಮಾದ್ಯಸ್ಯ ಯಥೋನ್ಮಯಾಧಿತರಥಶ್ಚಾಧೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಮಸೂರಯ ಹೇಯೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ.